ಅಂತ ಮಾಡೋದಿಲ್ವಾ? ಯಾತಕ್ಕೆ ಮಾಡೋದಿಲ್ಲ ಅಂತ ವಿಶ್ಲೇಷಣೆ ಮಾಡುತ್ತಾ ಜೀವ ಸಾಯುತ್ತೆ ಅಂತ ದುಃಖ ಪಡಬೇಡ, ಜೀವನಿಗೆ ಎಂದೂ ಸಾವಿಲ್ಲ. ದೇಹ ಸಾಯುತ್ತೆ ಅಂತ ಯೋಚನೆ ಮಾಡಬೇಡ, ದೇಹಕ್ಕೆ ಸಾವು ಕತ್ತಿದ್ದ ಅಲ್ಲವೇ ಅಲ್ಲ, ಮತ್ತೊಂದು ದೇಹ ಬರೋದೂ ಕತ್ತಿಲ್ಲ. ಮತ್ತು ಇದನ್ನು ಮಾಡಬೇಕಾದ ಯಾತಕ್ಕೆ ಅಂದ್ರೆ ಕರ್ತವ್ಯ ಅಂತ ಹೇಳಿದಾಗ ಏನಾಗುತ್ತೆ ಅಂತ ಪ್ರಶ್ನೆ. ಕರ್ತವ್ಯ ಅಂದ್ರೆ ಮಾಡಲೇಬೇಕಾದ. ತಸ್ಮಾತ್ ಯುದ್ಧಸ್ವ ಭಾರತ, ತಸ್ಮಾತ್ ಯುದ್ಧಸ್ವ ಭಾರತ, ಯುದ್ಧ ಮಾಡುವ ಅರ್ಜುನ, ಇದು ಭಗವಂತನ ಪೂಜೆ. ಇದು ಹೇಗೆ ಶಾಸ್ತ್ರಾಧ್ಯಯನಾದಿಗಳು, ದೇವಪೂಜಾದಿಗಳು, ಪ್ರಾರ್ಥನೆ ಮೊದಲಾದವುಗಳು ಭಗವಂತನ ಆರಾಧನೆಯೋ, ಹಾಗೆ ಯಾವುದೇ ಕರ್ತವ್ಯ ಕರ್ಮ ಅನುಸಂಧಾನವಿದ್ರೆ ಅದು ಭಗವಂತನ ಪೂಜೆಯಾಗತ್ತೆ. ಅದನ್ನು ಮಾಡಲೇಬೇಕು. ನೀವು ಕರ್ಮಣ್ಣೆ ವಾಚಿಕಾರಸ್ಥೆ ಮಾತಲೇತು ಕದಾಚನ, ಫಲಾಫಲಗಳ ಯೋಚನೆ ನಿಮಗೆ ಬೇಡ, ಕರ್ತವ್ಯ ಕರ್ಮ ಮಾಡಲೇಬೇಕು ಅಂತ ಹೇಳಿ ಭಗವಂತ ಅನೇಕ ಕಾರಣಗಳನ್ನು ಮುಂದೆ ಹೇಳ್ತಾ ಬರ್ತಾನೆ. ಒಬ್ಬ ಮನುಷ್ಯ ಕರ್ತವ್ಯವನ್ನು ಯಾತಕ್ಕೋಸ್ಕರ ಮಾಡಲೇಬೇಕು ಅಂತ ತಿಳ್ಕೊಳ್ಬೇಕಾದ್ರೆ ಭಗವದ್ಗೀತೆಯ ಮಾತುಗಳನ್ನೆಲ್ಲ ನೋಡಬೇಕು. ನಾವೇನು ಕರ್ತವ್ಯ ಅಂದ್ರೆ ಏನೋ ಅಂತ ತಿಳ್ಕೊಂಡ್ಬಿಟ್ಟಿರ್ತೇವೆ, ಇಷ್ಟ ಬಂದ ಬರೋದು ಬದುಕ್ಬೋದು ಅಂತ ತಿಳ್ಕೊಂಡಿರ್ತೇವೆ. ಭಗವಂತ ಹೇಳ್ತಾನೆ ಆಗಲ್ಲ ಬದುಕಲಿಕ್ಕೆ ಬರೋದಿಲ್ಲ, ರೋಡ್ನಲ್ಲಿ ಇಷ್ಟ ಬಂದ ಹೋಗಲಿಕ್ಕೆ ಹೇಗೆ ಬರೋದಿಲ್ಲ, ರೋಡ್ನಲ್ಲಿ ಇಷ್ಟ ಬಂದ ಹೋಗಲಿಕ್ಕೆ ಬರುತ್ತೆ ಸಾಧ್ಯನೇ ಇಲ್ಲ. ಟ್ರಾಫಿಕ್ ಅನ್ನು ನಿಯಮ ತಕ್ಕಂತೆ ಓಡಾಡಬೇಕೆ ಹೊರತು ಸ್ವೇಚ್ಛೆಯಿಂದ ರೋಡ್ನಾಡೋದು ಬರೋದಿಲ್ಲ. ಅಂದಮೇಲೆ ಇನ್ನು ಜೀವನ ಯಾತ್ರೆಯಲ್ಲಿ ಸ್ವೇಚ್ಛಾಚಾರಕ್ಕೆ ಅವಕಾಶ ಇಲ್ಲ, ಅದಕ್ಕೊಂದು ನೀತಿ ನಿಬಂಧನೆ ಇದೆ ಅಂತ ಭಗವಂತ ಹೇಳ್ತಾ ಬರ್ತಾ ಇದ್ದ. ಮೊದಲ ಚಕ್ರ ಪೂರ್ತಿಯಾಗಿ ಭಗವದ್ ಜ್ಞಾನವನ್ನ ಸಂಪಾದನೆ ಮಾಡಬೇಕಾದ ಸಾಧನ ಸಾಮಗ್ರಿಯನ್ನ ವಿಶ್ಲೇಷಣೆ ಮಾಡತಕ್ಕಂತ ಭಾಗ. ಏನು ಮಾಡಿದರೆ ಭಗವಂತ ನನ್ನ ತಿಳಿಲಿಕ್ಕೆ ಸಾಧ್ಯ, ಮುಖ್ಯವಾಗಿರ್ತಕ್ಕಂತ ಕಾರ್ಯ. ಅದಕ್ಕೆ ಪ್ರಥಮ ಶಕ್ತ ಆರು 18 ಅಧ್ಯಾಯಗಳ ಗುರುತಿಸ ಆರಾರು ಅಧ್ಯಾಯಗಳನ್ನು ವಿಭಾಗ ಮಾಡುತ್ತಾ ಷಟ್ಕ ಷಟ್ಕ ಅಂತ ಕರೆದಿದ್ದ. ಪ್ರಥಮ ಶತಕದಲ್ಲಿ ತತ್ವಜ್ಞಾನದ ಸಾಧನೆಯ ಮಾರ್ಗ ಏನೆಂಬುದನ್ನು ಭಗವಂತ ಹೇಳ್ತಾ ಬಂತು. ತನ್ನ ಕರ್ಮಯೋಗದ ಮಹತ್ವ, ಮುಂದೆ ತನ್ನ ಅವತಾರದ ವಿಶೇಷಾದಿಗಳು, ಮತ್ತು ತನಗೆ ಕರ್ಮ ದೀಪ ಇಲ್ಲ ಅನ್ನೋ ವಿಶ್ಲೇಷಣೆ, ಅನಂತರ ಅನೇಕ ವಿಧವಾದಂತಹ ಯೋಗದ ಒಂದು ಅನುಷ್ಠಾನದ ರೀತಿಗಳನ್ನೆಲ್ಲ ಭಗವಂತ ಹೇಳಿದ. ಆರನೇ ಅಧ್ಯಾಯ ಪೂರ್ತಿ ಜ್ಞಾನ ಯೋಗ ಅಥವಾ ಆತ್ಮ ಸಂಯಮ ಯೋಗ ಅನ್ನೋ ಹೆಸರಿಂದ ಪ್ರಸಿದ್ಧವಾಗಿರ್ತಕ್ಕಂತಹ ಭಗವಂತನ ಹೇಗೆ ಧ್ಯಾನಿಸಬೇಕು, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯ. ಅಲ್ಲಿ ಹೇಗೆ ಶುಚೌ ದೇಹಕ್ಕೆ ಪ್ರತಿಷ್ಠಾಪ್ಯ ಸ್ಥಿರಮಾತನ ಆತ್ಮನಃ, ಒಳ್ಳೆ ನಿರ್ಮಲವಾದಂತಹ ಸ್ಥಳದಲ್ಲಿ ಆಸನ ಕೊಟ್ಕೊಡ್ಬೇಕು. ಕೇಲಾಜನ ಕುಟು ಶುಚೋತ್ತರಂ, ಬಟ್ಟೆ ಚರ್ಮ ಕೃಷ್ಣಾಜನ, ಅದರ ಮೇಲೆ ದರ್ಭೆ, ಹೀಗೆ ಆಸನ ಹಾಕೊಂಡು ಕೊಡಬೇಕು. ಏಕಾಚಿ ಯಥಹಿತ್ತಾತ್ಮ ಶಕ್ತ ಸರ್ವ ಪರಿಗ್ರಹ, ಒಂಟಿಯಾಗಿ ಕೊಡಬೇಕು. ಧ್ಯಾನಕ್ಕೆ ಮೂರು ಜನ ಕೂತ್ರೆ ಧ್ಯಾನ ಆಗೋದಿಲ್ಲ, ಒಂಟಿಯಾಗಿ ಕೊಡಬೇಕು. ಯಥಚಿತ್ತಾತ್ಮ ಯಥಚಿತ್ತಾತ್ಮ ಯಥಚಿತ್ತಶ್ಚ ಯಥಾತ್ಮಚ, ಮನಸ್ಸು ಮಾತುಗಳನ್ನು ಭದ್ರವಾಗಿ ನಿಯಂತ್ರಿಸಿರಬೇಕು. ಮತ್ತು ಶಕ್ತ ಎಲ್ಲಾ ವಿಷಯಗಳ ಬಗ್ಗೆ ಆಸಕ್ತಿಯನ್ನು ತೊರೆದಿರಬೇಕು. ಇನ್ನೊಂದು ಕಡೆ ಆಸಕ್ತಿ ಇದ್ರೆ ಕಾನ್ಸಂಟ್ರೇಷನ್ ಬರೋ ಚಾನ್ಸಸ್ಸೇ ಇದೆ. ಇನ್ನೊಂದು ಕಡೆ ಅಪೇಕ್ಷೆ ಬಿಟ್ಟಾಗ ಮಾತ್ರ ಈ ಕಡೆ ಬರಲಿಕ್ಕೆ ಸಾಧ್ಯ. ಆದ್ರೆ ಮತ್ತೆ ಎಲ್ಲಿಡಬೇಕು ಮನಸ್ಸನ್ನ ಅಂದ್ರೆ ಆತ್ಮನ್ನೇವ ವಶಂನಯೇ ಯಥೋ ಯಥೋ ನಿಶ್ಚರತಿ, ಎಲ್ಲೆಲ್ಲಿ ಮನಸ್ಸು ಹೋಗುತ್ತಲ್ಲ ಅಲ್ಲಿಂದ ತಥೋ ತತಃ ನಿಯಮ್ನ ಏತತ್, ಅಲ್ಲಿಂದ ಅದನ್ನ ವಾಪಸ್ ತಂದು ಆತ್ಮನ್ನೇವ ವಶಂನಯೇ ಪರಮಾತ್ಮನಲ್ಲೇ ಮನಸ್ಸನ್ನ ತೊಡಗಿಸಬೇಕು. ಆತ್ಮ ಸಂಸ್ಥಂ ಮನಃ ಕೃತ್ವ ನ ಕಿಂಚಿದಪಿ ಚಿಂತೆಯೇ, ದೇವರಲ್ಲಿ ಮನಸ್ಸನ್ನು ಹಾಕಿದ ಮೇಲೆ ಬೇರೆ ಯಾವುದರ ಚಿಂತೆಯನ್ನು ಮಾಡಲೇಬಾರದು. ಅದು ಸ್ಪಷ್ಟ, ಉತ್ತಮ ವಸ್ತು ಒಂದು ಕಡೆ ಮನಸ್ಸನ್ನು ಹಾಕಿದ ಮೇಲೆ ಅದಕ್ಕಿಂತ ಕೆಳಗಿನ ವಸ್ತುಗಳ ಮನಸ್ಸು ಹಾಕಬಾರದು. ಬಹಳ ಸಿಂಪಲ್ ಕಾಮನ್ ಸೆನ್ಸ್ಗೆ ಗೊತ್ತಾಗೋ ವಿಚಾರ. ಆತ್ಮಸಂಸ್ಥಂ ಮನಃಕೃತ್ವ ನ ಕಿಂಚಿದಪಿ ಚಿಂತೆಯೇ, ಆತ್ಮಸಂಸ್ಥವಾಗಿ ಮನಸ್ಸನ್ನು ಮಾಡಿದ ಮೇಲೆ ಬೇರೆ ಯಾವ ಕಡೆ ಗಮನವನ್ನು ಹಾಕಲೇಬಾರದು. ಆ ರೀತಿ ಇದ್ದಾಗ ಒಂದು ವಿಚಿತ್ರವಾದ ಬ್ರಹ್ಮ ಸಂಸ್ಪರ್ಶ, ಸುಖೇನ ಬ್ರಹ್ಮ ಸಂಸ್ಪರ್ಶ, ಬ್ರಹ್ಮಜ್ಞಾನದ ಒಂದು ವಿಶಿಷ್ಟವಾದಂಥ ಅನುಭವವನ್ನು ಇವ ಪಡಿತಾನ. ಇದು ಸಿದ್ಧಿಯಾಗೋದು ಒಂದು ಶೈಲಿ ಮತ್ತು ಸಾಧನದ ಶೈಲಿ, ಅದರಲ್ಲಿ ವಿಶೇಷವಾದ ಆನಂದವನ್ನು ಅನುಭವಿಸ್ತಾನೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಯೋಜನ. ಯಾವುದೇ ಭೌತಿಕ ಆನಂದ, ಭೌತಿಕ ವಸ್ತುಗಳ ಸಂಪರ್ಕದಿಂದ ಬರತಕ್ಕಂಥ ಆನಂದವೂ ಕೂಡ ಇದಕ್ಕೆ ಯಾವ ದೃಷ್ಟಿಯಿಂದಲೂ ಕಂಪೇರ್ ಮಾಡೋಕ್ಕಾಗೋದೇ ಇಲ್ಲ. ಬ್ರಹ್ಮಸಂ ಸುಖಂ ಅತ್ಯಂತಮ ಅಶ್ಲೂತೆ ಅಂತ ಭಗವಂತ ಹೇಳಿದ. ಸುಖಂ ಅತ್ಯಂತಮ ಅಶ್ಲೂತೆ, ವಿಶಿಷ್ಟವಾದ ಒಂದು ಸುಖವನ್ನ ಜೀವ ಅನುಭವಿಸ್ತಾನೆ. ಈ ರೀತಿ ಮಾಡ್ತಾ ಮಾಡ್ತಾ ಹೋಗಿ ಒಳ್ಳೆಯ ಯೋಗಿಯಾಗಬೇಕು ಅಂತ ಹೇಳಿದಾಗ ಅರ್ಜುನ ಪ್ರಶ್ನೆ ಮಾಡಿದ, ಕೃಷ್ಣ ಭಾರಿ ಕಷ್ಟ ಅಂತ ಕಾಣಿಸುತ್ತಿದೆ. ಆತ್ಮ ಮನಸ್ಸನ್ನು ನಿಯಂತ್ರಣ ಮಾಡಿ ದೇವರಲ್ಲಿ ಕೇಂದ್ರೀಕರಿಸಿದಾಗ ಇದೆಲ್ಲ ಸಾಧನೆ. ಅದು ಮನಸ್ಸನ್ನು ನಿಗ್ರಹ ಮಾಡೋ ಕೊಡುಗುವ ಅಧ್ಯಯ ಇದೆ. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಠಿ ಬಲವದೃಢಂ ಪಶ್ಚಾಹಂ ನಿಗ್ರಹಂ ಮನ್ನೆ ವಾಯೋರಿವಸು ದುಷ್ಕರಂ. ಮನಸ್ಸು ಗಾಳಿಯನ್ನು ಕೈ ಹಿಡಿತೇವೆ ಅಂತ ಒಂದು ಎಷ್ಟು ತಪ್ಪಾಗುತ್ತೋ, ಎಷ್ಟು ಅಸಾಧ್ಯವೋ ಅಷ್ಟೇ ಅಸಾಧ್ಯವಾದದ್ದು ಮನಸ್ಸಿನ ನಿಯಂತ್ರಣ. ಮನಸ್ಸು ನಿಯಂತ್ರಣ ಮಾಡೋವರೆಗೂ ಸುಖ ಇಲ್ಲ, ಮನಸ್ಸು ನಿಯಂತ್ರಣ ಮಾಡಕ್ಕೆ ಸಾಧ್ಯ ಇಲ್ಲ ಅಂದ ಮೇಲೆ ನಾವು ಮಾಡಿದ್ದೆಲ್ಲ ವ್ಯರ್ಥ. ಸತ್ಯಾಹಂ ನಿಗ್ರಹಂ ಮನ್ನೆ ವಾಯೋರಿವ ಸುದುಷ್ಕರಂ ಅಂತ ಹೇಳಿ ತನ್ನ ಮನಸ್ಸಿನ ಖಚಿತವಾದ ನಿರ್ಧಾರವನ್ನು ಮುಂದಿಟ್ಟಾಗ ಭಗವಂತ ಹೇಳ್ತಾನೆ, ಹೌದು ಮನಸ್ಸು ಸುಲಭ, ನಿಗ್ರಹ ಸುಲಭ ಅಂತೇನೆ ಹೇಳಲಿಲ್ಲ. ಮನೋನಿಗ್ರಹ ಭಾರಿ ಕಷ್ಟದ್ದೇ ಕೆಲಸ, ಆದರೆ ಅದು ಕಷ್ಟ ಹೌದು, ಅದು ಅಶಕ್ಯ ಅಲ್ಲ. ಇಂಪ್ರಾಕ್ಟಿಕಬಲ್ ಮೇ ಇಂಪ ಡಿಫಿಕಲ್ಟ್ ಬೇರೆ, ಇಂಪಾಸಿಬಲ್ ಬೇರೆ. ಇಂಪಾಸಿಬಲ್ ಅಂದ್ರೆ ಆಗೋದೇ ಇಲ್ಲ, ಇದು ಹಾಗಲ್ಲ. ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ. ಆದರೆ ಅಭ್ಯಾಸ ಏನು ಕೌಂತೇಯ ವೈರಾಗ್ಯೇನ ಚ ದೃಶ್ಯತೆ. ಒಳ್ಳೆಯ ಅಭ್ಯಾಸ ಮತ್ತು ವೈರಾಗ್ಯ ಇದ್ರೆ ಖಂಡಿತ ಮನಸ್ಸು ಹತೋಟಿ ಬಂದೇ ಬರುತ್ತೆ ಅಂತ ಭಗವಂತ ಹೇಳಿದ್ರು. ಅಭ್ಯಾಸ ಮತ್ತು ವೈರಾಗ್ಯಗಳ ಜೊತೆಗೂಡಿದಾಗ ಮನಸ್ಸಿನ ನಿಯಂತ್ರಣ ಏನೂ ಕಷ್ಟ ಅಲ್ಲ. ಇಲ್ಲಿ ಅಭ್ಯಾಸ ಅಂದ್ರೆ ಯಾವುದೋ ಅಭ್ಯಾಸ ಅಲ್ಲ, ಅದು ಶಾಸ್ತ್ರಾಭ್ಯಾಸವಾಗಬೇಕು. ಯಾರಿಗೆ ಶಾಸ್ತ್ರಜ್ಞಾನದ ಪರಿಚಯ ಇಲ್ಲ ಅವರೆಂದೂ ಮನಸ್ಸು ನಿಯಂತ್ರಣ ಮಾಡಲಿಕ್ಕಾಗೋದಿಲ್ಲ. ಬಹಳ ಜನ ಗಮನಿಸಬೇಕಾದ ಇವತ್ತು ಮೊದಲೇ ಅನೇಕ ಸರ್ ಹೇಳಿದ್ದೇನೆ, ಇವತ್ತು ಮಾಡತಕ್ಕಂಥ ಯೋಗಗಳು ಭಗವದ್ಗೀತೆ ಹೇಳಿದ ಯೋಗ ಅಲ್ಲ, ಯೋಗಾಚರಣೆ ಭಗವದ್ಗೀತೆ ಯೋಗ ಅಲ್ಲ. ಅದು ಡಿಫರೆಂಟ್ ಟೈಪ್ ಆಫ್ ಎಕ್ಸಸೈಸ್ ಅಷ್ಟೇ. ಎಕ್ಸಸೈಸ್ ಆಗುತ್ತೆ, ವ್ಯಾಯಾಮ ಅಂತ ಕರಿಬೇಕು, ಯೋಗ ಅಂತ ಕರಿಬಾರ್ದು. ಯೋಗಕ್ಕೆ ಮಿನಿಮಮ್ ಕ್ವಾಲಿಫಿಕೇಶನ್ ಅಂತ ಕೇಳಿದರೆ ತತ್ವಜ್ಞಾನ ಇರಲೇಬೇಕು. ತತ್ವಜ್ಞಾನ ಶೂನ್ಯನಾದವನು ಯೋಗ ಮಾಡೋ ಸಂಭವ ಇಲ್ಲ. ಯೋಗ ಅಂಬುದು ಪ್ರಾಕ್ಟಿಕಲ್, ಯೋಗ ಅಂದ್ರೆ ಪ್ರಾಕ್ಟಿಕಲ್ ಅಷ್ಟೇ. ಫಿಲಾಸಫಿನ ಪ್ರಾಕ್ಟಿಕಲ್ ಆಸ್ಪೆಕ್ಟೇ ಯೋಗ ಅಂತ ಕರೆಯೋ. ಥೀರಿ ಗೊತ್ತಿದ್ದು ಪ್ರಾಕ್ಟಿಕಲ್ ಏನ್ ಮಾಡ್ತಾನೆ ಮಧ್ಯೆ? ಪ್ರಾಕ್ಟಿಕಲ್ ಹೋಗುವಾಗ ಥೀರಿ ಎಂಬುದು ನಾಲೆಜ್ ಮಿನಿಮಮ್ ಇರಬೇಕು. ಆದ್ದರಿಂದ ತತ್ವಜ್ಞಾನ ಥಿಯರಿಟಿಕಲ್ ಆಸ್ಪೆಕ್ಟ್, ಯೋಗ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಆಫ್ ಅವರ್ ಫಿಲಾಸಫಿ. ಆದ್ದರಿಂದ ಯಾರಿಗೆ ತತ್ವಜ್ಞಾನ ಇಲ್ಲ ಅವರೆಂದೂ ಯೋಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಗೆ ಅರ್ಥವಾದ್ರೆ ಮತ್ತೆ ಯೋಗ ಅನ್ನೋದು ಅಭ್ಯಾಸ ಆಗಿಬಿಟ್ಟಿದೆ. ಎಲ್ಲಿ ಮಾತಾಡ್ತಾರೆ ಯೋಗ ಮಾಡ್ತೇನೆ ಯೋಗ ಮಾಡ್ತೇನೆ ಅಂತಾರೆ. ಯೋಗ ಹೆಸರಿಗೆ ಅವಮಾನ ಇದ್ದಾಗಲೇ, ಖಂಡಿತ ಯೋಗ ಅಲ್ಲ ಅವರು. ನೀವೇನು ಬೆನ್ನುವು ಜನ್ಮ ಹೋಗುವುದ ಹೊರತು ಅದರಿಂದ ದೇವರು ಕಾಣಿಸ್ತಿಲ್ಲ. ಅವೆಲ್ಲ ಕೂಡ ಬೆನ್ನುವು ಕೈಕಾಲು ನೋವು ಅವೆಲ್ಲ ಹೋಗುವುದೇ ಹೊರತು ಜಾಸ್ತಿ ಮಾಡಿದ್ರೆ ಆಗಲೂಬಹುದು, ಹೋಗಬಹುದು ಅಥವಾ ಆಗಲೂಬಹುದು. ಆದರೆ ಬ್ರಹ್ಮಜ್ಞಾನಕ್ಕೆ ಎಂದೂ ಸಾಧನ ಅಲ್ಲ. ಬ್ರಹ್ಮಜ್ಞಾನದ ಸಾಧನವಾಗಬೇಕು, ತತ್ವಜ್ಞಾನ ಬರಲೇಬೇಕು. ಭಗವಂತ ಜ್ಞಾನಕ್ಕೆ ಒತ್ತು ಕೊಟ್ಟಿದ್ದ ಜನ ಮರ್ತೇ ಬಿಟ್ಟು, ಜ್ಞಾನಕ್ಕೆ ಒತ್ತು ಕೊಟ್ಟಿದ್ದನ್ನು ಮರೆತು ಈ ಮಾತ್ರ ಒತ್ತು ಕೊಟ್ಟಿದ್ದು ತಪ್ಪಾಯಿತು. ಆದರೆ ಕೃಷ್ಣ ಹೇಳಿದ್ದು ಮೂಲಕ ಜ್ಞಾನವನ್ನು ಸಂಪಾದನೆ ಮಾಡಿ ಯೋಗವನ್ನು ಬಂದಿದೆ. ಆ ಜ್ಞಾನದಲ್ಲಿ ಎರಡು ಹಂತ, ಸಾಕ್ಷಾತ್ಕಾರದ ಹಂತ ಬೇರೆ, ಅಧ್ಯಯನದ ಹಂತ ಬೇರೆ. ಅಧ್ಯಯನದ ಹಂತವನ್ನು ಜ್ಞಾನವನ್ನು ಸಿದ್ಧ ಮಾಡಿಕೊಂಡ್ರೆ ಆಗ ಅವನು ಯೋಗಿ ಆಗಲಿಕ್ಕೆ ಸಾಧ್ಯ. ಅಯೋಗಿ ಆದರೆ ಸಾಕ್ಷಾತ್ಕಾರದ ಹಂತವನ್ನು ತಲುಪುತ್ತಾನೆ. ಸೊ ಅಧ್ಯಯನದ ಹಂತದ ಜ್ಞಾನದಿಂದ ಸಾಕ್ಷಾತ್ಕಾರದ ಹಂತದ ಜ್ಞಾನಕ್ಕೆ ಒಯ್ಯ ಸೇತುವೆ ಯೋಗ. ಈಗ ಬ್ರಿಡ್ಜ್ ಅಂತ ಹೇಳ್ತೇವಲ್ಲ, ಅದೇ ಯಾರು ಯೋಗಾನುಷ್ಠಾನ ಮಾಡೋದಿಲ್ಲ ಅವರಿಗೆ ಸಾಕ್ಷಾತ್ಕಾರದ ಹಂತ ಬರಲು ಸಾಧ್ಯ ಇದೆ. ಅದನ್ನು ಹೇಳಬೇಕಾಗಿದೆ. ಇವತ್ತು ಇದನ್ನು ಇಷ್ಟು ಪರ್ಫೆಕ್ಟ್ ಅರ್ಥ ಆಗಬೇಕಾದ್ರೆ ಸೀರೆ ಬಿಟ್ಟು ಪ್ರಾಕ್ಟಿಕಲ್ ಮಾಡಿದ್ರೆ ನಮಗೆ ಹೇಗೆ ಅರ್ಥ ಆಗುತ್ತೋ ಆ ರೀತಿ ಅದನ್ನ ಭಗವಂತ ನಿರೂಪಣೆ ಮಾಡ್ತಾ ಇದ್ದ. ಆದ್ದರಿಂದ ಅರ್ಜುನ ಇಂಥ ಯೋಗಿ ಆಗಿದೆ. ಈ ಯೋಗ ಒಂದೆರಡು ಜನ್ಮದಲ್ಲಿ ಸಾಧ್ಯವಾಗೋದಲ್ಲ ಅಂತ ಭಗವಂತ ಹೇಳಿ ಇದನ್ನೊಂದು ಮುಖ್ಯವಾದ ಮಾತು. ಒಂದೆರಡು ಜನ್ಮದಲ್ಲಿ ಕೆಲವು ವಾರಗಳಲ್ಲಿ ಎಂದೆಂದೂ ಬರತಕ್ಕಂಥದ್ದು ಅಲ್ಲ ಇದು. ಅನೇಕ ಜನ್ಮ ಸಂಸಿದ್ಧ ತಥೋಜಾತಿ ಪರಾಂಗತಿ ಮಂಡಳಿ, ಅನೇಕ ಜನ್ಮಗಳ ಸಂಸಿದ್ಧಿಯಿಂದ ತರಗತಿಯನ್ನು ಪಡೀತಾನೆ. ಸಾಮಾನ್ಯ ಹಂತದಿಂದ ಸಾಧನೆಯಿಂದ ಸಾಧ್ಯ ಇಲ್ಲ. ಹಾಗಿದ್ದರೆ ಈ ಜನ್ಮದಲ್ಲಿ ಮಾಡಿದ್ದೆಲ್ಲ ವೇಸ್ಟ್ ಅಲ್ಲ, ಹಾಗಿದ್ದರೆ ಪ್ರಶ್ನೆ ಇದೆ. ಅನೇಕ ಜನ್ಮಗಳ ಸಾಧನೆಯನ್ನು ಮೇಲೆ ಇದನ್ನು ಮಾಡಿದ್ದೆಲ್ಲ ವ್ಯರ್ಥ ಅಂದ್ರೆ ಇಲ್ಲ, ವ್ಯರ್ಥವಾಗೋದೇ ಇಲ್ಲ. ಇವತ್ತೇನು ಯೋಗ ಅಭ್ಯಾಸ ಮಾಡಿರ್ತಾನೆ, ಎಷ್ಟು ಗಟ್ಟಿ ಮಾಡಿರ್ತಾನೋ ಮಾಡಿರ್ತಾನೆ, ಅಂತೂ ಅವರು ತಾಪಲ್ಲಿದ್ದಾನೆ ಅಂತ ಆದರೆ ಎಂದು ಅವನು ಪಾರ್ಥ ನೈದೇಹ ನಾನುತ್ರ ವಿನಾಶ ತಸ್ಯ ವಿದ್ಯತೆ, ಅವನಿಗೆ ಇಲ್ಲ ಆಗಲಿ ಪರಲೋಕದಲ್ಲ. ಯಾಕೆ ಕೇಂದ್ರ ಪರಮಾತ್ಮ ಪ್ರಿನ್ಸಿಪಲ್ ಹೇಳುತ್ತಾ ತಾತ್ವಿಕ ಭದ್ರವಾದ ತಳಹದೆಯನ್ನು ಕೊಡ್ತಾ, ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ, ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಒಳ್ಳೆ ಕೆಲಸ ಮಾಡಿದ ಯಾವನೂ ಕೂಡ ದುರ್ಗತಿ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಭಗವಂತ ಭಾರಿ ಒತ್ತು ಕೊಟ್ಟು ಹೇಳಿದಂಥ ಮಾತು, ನಮ್ಮ ಜೀವನಕ್ಕೆ ಬಹಳ ಭದ್ರತೆಯನ್ನು ಕೊಡ್ತಕ್ಕಂಥ ಮಾತು. ಇವತ್ತು ಒಳ್ಳೇದನ್ನು ಮಾಡ್ತಾನೆ, ಈ ಒಳ್ಳೇದಾಗುತ್ತೋ ಬಿಡುತ್ತೋ ಇಂಪಾರ್ಟೆಂಟ್ ಅಲ್ಲ, ಅದು ಒಟ್ಟಾಗಿ ಒಳ್ಳೇದಾಗೆ ಆಗುತ್ತೆ, ಅದು ಇಂಪಾರ್ಟೆಂಟ್. ಒಟ್ಟಾಗಿ ಒಳ್ಳೇದಾಗ ಕಷ್ಟ ಒಳ್ಳೇದಾಗುವಂಥವರಿಗೆ ಆಗದೇ ಇರಬಹುದು, ಆದರೆ ಕೊನೆ ಒಳ್ಳೇದಾಗಲೇಬೇಕು. ಇದು ಸತ್ಯದ ಮಹತ್ವ. ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಯೋಗಾನುಷ್ಠಾನ ಕಲ್ಯಾಣ ಕಾರ್ಯಗಳಲ್ಲಿ ಅತಿ ಕಲ್ಯಾಣತಮವಾದ ಕಾರ್ಯ. ಅದನ್ನು ಮಾಡಿದವನಿಗೆ ಮಧ್ಯ ಶತ್ರು ಕೂಡ ದುರ್ಗತಿ ಎಂದೆಂದೂ ಆಗೋದಿಲ್ಲ. ಹಾಗಿದ್ರೆ ಮುಂದೇನು ಮಾಡ್ತಾನೆ? ಅವನು ಅರ್ಧಕ್ಕೆ ನಿಂತೋಯ್ತಲ್ಲ ಯೋಗ. ಪ್ರಾಪ್ತ್ಯ ಪುಣ್ಯಕೃತಾನ್ ಲೋಕಾನ್ ಕುಷಿತ್ವ ಶಾಶ್ವತಿ ಸಮಾಹ. ಅವನು ಪುಣ್ಯವಂತರ ಲೋಕವನ್ನು ಪಡಿತಾನೆ ಅಷ್ಟಕ್ಕೇನೆ, ಎಷ್ಟು ಅಟೆಂಪ್ಟ್ ಮಾಡಿರ್ತಾನೆ ಅಷ್ಟಕ್ಕೇನೆ ಒಳ್ಳೆ ಪುಣ್ಯವಂತರು ಪಡಿತಕ್ಕಂಥ ಉತ್ತಮವಾದ ಸ್ವರ್ಗಾದಿ ಲೋಕಗಳನ್ನು ಪಡಿತಾನೆ. ಅಲ್ಲಿ ಅನೇಕ ದಿವಸಗಳ ಕಾಲ ವಾಸ ಮಾಡ್ತಾನೆ. ಆಮೇಲೆ ಶುಚೀನಾಂ ತ್ರಿಮತಾಂ ಗೇಹೆ ಯೋಗ ಭ್ರಷ್ಟೋಹಿ ಜಾಯತೆ. ಒಳ್ಳೆ ನಿರ್ಮಲರಾದಂತಹ ಮನೆಯವರ ಮನೆಯ ಯೋಗಿಗಳ ಮನೆಯಲ್ಲಿ ಶ್ರೇಷ್ಠರ ಮನೆಯಲ್ಲಿ ಅವನು ಹುಟ್ಟಿ ಬರ್ತಾನೆ. ಸಾತ್ವಿಕರ ಮನೆಯಲ್ಲಿ ಹುಡುತಾನೆ, ಸುಸಂಸ್ಕೃತರ ಮನೆಯಲ್ಲಿ ಹುಡುತಾನೆ. ಅದೆಷ್ಟು ಗೊತ್ತು, ಸುಸಂಸ್ಕೃತರ ಮನೆಯಲ್ಲಿ ಹುಟ್ಟಿಬಿಟ್ರೆ ಎಷ್ಟು ಅನುಕೂಲ ಗೊತ್ತೇನು. ಅರ್ಧ ಕೆಲಸ ಅಲ್ಲಿ ಪರಿಹಾರ ಆದಾಗಲೇ ಅರ್ಧ ಕೆಲಸ ಒಳ್ಳೆ ವೆಹಿಕಲ್ ಸಿಕ್ಕರೆ ಹೇಗೋ ಹೇಗೆ ಯಾತ್ರೆ ಒಳ್ಳೆ ವೆಹಿಕಲ್ ಸಿಕ್ಬಿಟ್ಟು ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಒಂದು ಸರಳಾಗಿ ಹೋಗ್ತೇವೆ ಕೆಟ್ಟ ನಿಂತು ಬಿಟ್ಟರೆ ಏನು ಪ್ರೀತಿ ಆಗ ಎಷ್ಟೋ ಬರ್ತಾ ಒಂದು ಪ್ರಯಾಣವೇ ಬೇಡ ಆಗ್ತಿಬಿಡೋದು. ಇವತ್ತು ಒಳ್ಳೆ ಲೈಬ್ರರಿ ಕಾಲೇಜ್ ಸೇರಿಬಿಟ್ರೆ ಎಷ್ಟು ಅನುಕೂಲ. ಮೇಸ್ಟ್ರು ಚೆನ್ನಾಗಿದ್ದಾರೆ, ಲೈಬ್ರರಿ ಚೆನ್ನಾಗಿದೆ, ಮೇಸ್ಟ್ ಹೇಳಿದ್ರೆ ಲೈಬ್ರರಿ ರೆಫರ್ ಮಾಡ್ಬೋದು, ಮೇಸ್ಟ್ರು ಲೈಬ್ರರಿ ಲೋಕಲ್ ನೋಡಿಕೊ ಓಡಾಡ್ಬೇಕು. ಏನು ಮಾಡ್ತಾನೆ ಆಗ ಅವನಿಗೆ ಇದು ನೋಡಬಹುದು. ನಾವು ಅರ್ಥ ಆಗುತ್ತೆ ಒಳ್ಳೆ ಮನುಷ್ಯನಲ್ಲಿ ಹುಟ್ಟೋದು ಅಂದ್ರೆ ಒಳ್ಳೆ ಇನ್ಸ್ಟಿಟ್ಯೂಷನಲ್ಲಿ ಸೀಟ್ ಸಿಕ್ಕರೆ ಹೇಗೋ ಹಾಕಿ, ಒಳ್ಳೆಯ ಸಂಸ್ಥೆಗಳಲ್ಲಿ ಸೀಟ್ ಸಿಕ್ಕರೆ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಎಷ್ಟು ವಿಪುಲವಾದ ಅವಕಾಶ ಸಿಕ್ಕುತ್ತಲ್ಲ, ಹಾಗೆ ಒಳ್ಳೆ ಮನೆತನದಲ್ಲಿ ಹುಟ್ಟಬೇಕು. ಇದನ್ನ ಇವತ್ತಿನ ಇವತ್ತಿನ ಅರ್ಥನೇ ಇಲ್ಲದೆ ಮಾಡಿಬಿಟ್ಟಿದೆ ಜನಗಳು. ಒಳ್ಳೆ ಮನೆತನ ಕಾನ್ಸೆಪ್ಟೇ ಇಲ್ಲ. ಇವತ್ತು ತಿನ್ನಕ್ಕೆ ಕುಡಿಲಿಕ್ಕಿದ್ರೆ ಒಳ್ಳೆ ಮನೆತನ ಅಂತ ಅಷ್ಟೇ. ಎಷ್ಟು ಬೇಕಾದ್ರೆ ತಿನ್ನುವುದು, ಎಷ್ಟು ಬೇಕಾದ್ರೆ ಓ ಭಾರಿ ಒಳ್ಳೆ ಮನೆತನ ತಪ್ಪು. ಎಷ್ಟು ಬೇಕಾದ್ರೆ ತಿಳಿಬಹುದು ಅದು ಒಳ್ಳೆ ಮನೆತನ. ತಿಳುವಳಿಕೆಗೆ ಸಾಧನ ಎಲ್ಲಿ ಸಿಗುತ್ತಲ್ಲ ಅದು ಶ್ರೇಷ್ಠವಾದ ಮನೆ. ಎಷ್ಟೋ ವಿಚಾರಗಳು ಚಿಕ್ಕದಿಂದ ಬಂದ್ಬಿಡುತ್ತೆ ಅವನಿಗೆ. ಚಿಕ್ಕದರಿಂದ ಎಷ್ಟೋ ವಿಷಯ ತಿಳ್ಕೊಂಡ್ಬಿಟ್ಟಿರ್ತಾನೆ ಆಗ್ಲೇನೆ. ಉಪನಯನ ಆಗೋ ಹೊತ್ತು ಎಷ್ಟು ಸಾಮಗ್ರಿ ಗೊತ್ತಿರುತ್ತೆ ಗೊತ್ತೇನು. ಅವನು ಸಾಮಾನ್ಯವಾದ ಪರಿಸರವೆಲ್ಲ ಬಂದ್ಬಿಟ್ಟಿದೆ. ಆದ್ರೆ ಎಷ್ಟು ಪುಣ್ಯ ಮಾಡಿರಬೇಕು ಅದಕ್ಕೆ. ಅದೆಲ್ಲ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಪ್ರಷ್ಟೋ ಹಿ ಜಾಯತೆ ಅಥವಾ ಯೋಗಿನಾಮೇವ ಕುಲೋ ಭವತಿ ಶ್ರೀಮತಾಂ. ಇನ್ನೂ ಸಾಧನೆ ಪರಿಪಕ್ವವಾಗಿದ್ರೆ ಬರೀ ಸುಸಂಸ್ಕೃತರ ಮನೆಯಲ್ಲಿ ಅಲ್ಲ, ಯೋಗಿಗಳ ಮನೆಯಲ್ಲೇ ಹುಟ್ಟುಬಿಡ್ತಾನೆ. ಸುಸಂಸ್ಕೃತರ ಮನೆಯಲ್ಲಿ ಬಿಟ್ಟರೆ ಯೋಗ ಸಾಧನವಾಗುತ್ತೆ. ಯೋಗಿಗಳ ಮನೆಯಲ್ಲೇ ಹುಟ್ಟುಬಿಟ್ರೆ ಅದು ಯೋಗವನ್ನೇ ಹೇಳ್ಕೊಟ್ಬಿಡ್ತಾರೆ, ಡೈರೆಕ್ಟ್ ಯೋಗವನ್ನೇ ಪಡೆದು ಬಿಡ್ತಾರೆ. ಎಂಥ ಭಾಗ್ಯ ಇದು. ಆದ್ದರಿಂದ ತತ್ರತಂ ಬುದ್ಧಿ ಸಂಯೋಗಂ ಲಭತೆ ಪೂರ್ವದೈಹಿಕಂ. ಅಲ್ಲಿ ಹುಟ್ಟಿದ್ರ ಪ್ರಯೋಜನ ಏನು ಅಂದರೆ ಹಿಂದಿನ ಜನ್ಮದಲ್ಲಿ ಎಲ್ಲಿವರೆಗೂ ಸಾಧನೆ ಮಾಡಿರ್ತಾನೆ ಅಷ್ಟು ಸಾಧನೆ ಎಲ್ಲ ಅವನಿಗೆ ದೊಡ್ಡ ಲೆಕ್ಕ ಇದ್ದಾಗ ಒಂದೇ ಪ್ರಯೋಜನ ಮಾಡೋಕ್ಕಾಗೋದಿಲ್ಲ. ಅದನ್ನು ನೆಕ್ಸ್ಟ್ ಪೇಜ್ ಹೇಗೆ ಓದಿಬಿಟ್ಟು ಮುಂದುವರೆಸ್ತಾರಲ್ಲ ಆ ರೀತಿಯಾಗಿ ಹಿಂದಿನ ಪೇಜ್ ಲಾಸ್ಟ್ ಐಟಮ್ನ ಇಟ್ಟುಕೊಳ್ತೇವೆ. ಹಾಗೆ ಇವತ್ತು ಆ ಫೌಂಡೇಶನ್ ಅಷ್ಟೇ, ಪ್ರತಿಯೊಂದು ಲೇಯರು ಕೂಡ ಮುಂದಿನ ಲೇಯರು ಸಪೋರ್ಟ್ ಕೊಡೋದು. ಪ್ರತಿಯೊಂದು ಲೇಯರು ಕೂಡ ಹಿಂದಿನ ಮನೆ ಕಟ್ಟಿ ಬಿಟ್ಟು ಹೋಗಿರ್ತಾರೆ. ಅರ್ಧಕ್ಕೆ ಒಂದು ದಿವಸ ಮನೆ ಕಟ್ಟಕ್ಕಾಗತ್ತಾ? ಸಾಧ್ಯ ಇಲ್ಲ. ಸ್ವಲ್ಪ ಬಿಟ್ಟು ಹೋಗಿರ್ತದೆ, ಒಂದು ದಿವಸ ಅದನ್ನೇ ಕಟ್ತಾನೆ, ಮತ್ತೆ ಬೇರೆ ಅದರ ಮೇಲೆ ಕಟ್ತಾರೆ. ದಿವಸಕ್ಕೂ ಹೇಗೆ ಕಟ್ಟಡ ಏರಿಸ್ತಾ ಹೋಗ್ತಾನೋ ಜನ್ಮ ಜನ್ಮಕ್ಕೂ ಜ್ಞಾನದ ಬರವಣಿಗೆ ಆಗತ್ತೆ ಅಂತ ಹೇಳ್ತಾರೆ. ಅದು ನಿತ್ಯದೇವ ಅನುಭವಿಸ್ತಾ ಇದೆ. ಆ ರೀತಿ ಇಲ್ಲದೆ ಹೋಗಿದ್ರೆ ಮನುಷ್ಯ ಎಂದು ಮುಂದುವರಲಿಕ್ಕೆ ಆಗ್ತಾನೆ ಇರಲಿಲ್ಲ. ದಿವಸ ದಿವಸ ಓದಿ ಓದಿ ವರ್ಷ ವರ್ಷಕ್ಕೆ ಹೇಗೆ ಓದಿ ಮುಗಿಸ್ತಾನೋ ಹಾಗೆ ಜನ್ಮ ಜನ್ಮದಲ್ಲೇ ಸಾಧನೆ ಮಾಡ್ತಾ ಹೋಗ್ತಾನೆ. ಅದು ಹಿಂದಿನ ದಿವಸದ ಓದು ಸೆಕೆಂಡ್ ಬಿಎಸ್ಸಿ ಕೊಟ್ಟಿದ್ದಾರೆ ಅಂದ್ರೆ ಫಸ್ಟ್ ಬಿಎಸ್ಸಿ ಜ್ಞಾನ ಎಲ್ಲ ಅವನ ತಲೆಯಲ್ಲಿ ಕೂತಿದೆ ಅಂತ. ಫಸ್ಟ್ ಬಿಎಸ್ಸಿ ಜ್ಞಾನ, ಫೈನಲ್ ಬಿಎಸ್ಸಿ, ಸೆಕೆಂಡ್ ಬಿಎಸ್ಸಿ ಜ್ಞಾನ ಎಲ್ಲ ಕೂತಿದೆ. ಆ ಟೈಪ್ ಜನ್ಮ ಜನ್ಮಕ್ಕೆ ಅದು ಬರ್ತಾ ಇರುತ್ತೆ. ಅದರಿಂದ ಯಥತೇಕ ತಥೋ ಹೂಯ ಸಂಸಿದ್ಧವು ಗುರುನಂದನ. ಅದರಿಂದಾಗಿ ಅವನೇನ್ ಮಾಡ್ತಾನೆ, ಯೋಗಾಭ್ಯಾಸೇನ ತೇನೈವ ಶ್ರೀಯ ಪೂರ್ವಾಭ್ಯಾಸೇನ ತೇನೈವ ಶ್ರೀಯತೆ ಅವಶೋಹಿ ಸಹ. ಅವನು ಹ್ಯಾಂಗ್ ಮಾಡ್ತಾರಂತೆ, ಅವನು ಗೊತ್ತಿಲ್ಲದೆ ಆ ಪಾಠ ಬಿದ್ದುಬಿಟ್ಟಿರ್ತಾರಂತಾಗ್ಲೆ ಗೊತ್ತಿಲ್ಲದೆ ಅಷ್ಟರಮಟ್ಟಿಗೆ ಪೂರ್ವ ಸಂಸ್ಕಾರ ಎಳೆಯುತ್ತೆ ಅಂತ ಹೇಳುತ್ತೆ. ಸಂಸ್ಕಾರ ಪ್ರತಿ ದಿವಸ ಕೂಡ ಒಂದು ದಾರಿಯಲ್ಲಿ ಹೋಗೋ ಅಭ್ಯಾಸ ಇದ್ದವನೇ ಮರು ದಿವಸ ದಾರಿ ನೋಡಿದ ಹೋಗಿ ಆಟೋಮೆಟಿಕ್ಲಿ ಹೋಗ್ತಾ ಇರ್ತಾವ ದಾರಿ ಒಳಗೆ ಮಾತಾಡ್ತಾ ಮಾತಾಡೋ ದಾರಿಯಲ್ಲಿ ಹೋಗ್ತಾ ಇರ್ತಾರೆ. ಅಭ್ಯಾಸ ನಾಲ್ಕು ಓಡಾಡಿದ ಮೇಲೆ ಆ ತನಷ್ಟು ಹಸುಗೆ ಹೋಗುವಂತಹ ರೀತಿಯಲ್ಲಿ ಯಾರು ಗೌಡ್ ಮಾಡಬೇಕಾಗಿಲ್ಲ, ತಮ್ಮನೆ ಹೋಗ್ತಾ ಸೀದ ಹೊರಟೋಗ್ಬಿಡ. ಯಾಕೆ? ಪೂರ್ವಾಭ್ಯಾಸ. ಅಷ್ಟೇ ಸಹ ಹೋಗಿ ಹೋಗಿ ಒಂದು ಅಭ್ಯಾಸ ಹಾಗೆ ಮಾಡುತ್ತೆ. ಹಿಂದಿನ ಜನ್ಮಗಳ ಅಭ್ಯಾಸದ ಫಲವಾಗಿ ಯೋಗದ ಕಡೆ ಮನ ಸೆಳೆಯುತ್ತೆ. ಯಾರೋ ಯೋಗ ಮಾಡುವ ನೋಡಿದ್ರೆ ಸಾಕು ಕಷ್ಟ ಅದನ್ನು ಜಾಸ್ತಿ ಮಾಡೋ ಕೆಪಾಸಿಟಿ ಬರುತ್ತೆ. ವಿಶಿಷ್ಟವಾದ ಸಂಸ್ಕಾರ ಅದು. ಚಿಕ್ಕ ಮಕ್ಕಳು ಒಳ್ಳೆ ಸಂಗೀತ ಕೇಳಿ ಎಷ್ಟು ಭಾರಿ ಎಂಜಾಯ್ ಮಾಡ್ತಾ ಇರ್ತಾರೆ. ಒಳ್ಳೆ ಸಂಗೀತಗಾರನಾಗಿದ್ದರೆ ಆ ಸಮಯದಲ್ಲಿ ಅವನು ಯಾವುದೇ ಸ್ಫೂರ್ತಿ ಸರಿಯಾಗಿ ಹಾಡುತ್ತಿದ್ರೆ ಅದಕ್ಕೆ ತಕ್ಕದ್ದೇ ತಲೆ ಹಾಕ್ತಾನೆ, ತಾಳಬದ್ಧವಾಗಿ ತಲೆ ಹಾಕುತ್ತೆ ಮಗು. ಹಿಂದಿನ ಜನ್ಮ ಸಂಸ್ಕಾರದ ಫಲ ಆ ದೃಷ್ಟಿಯಲ್ಲಿ ಮುಂದೆ ಬರ್ತಾನೆ. ಯಥತೇಜ ತಥೋಹೂಯ ಸಂಸಿದ್ಧವು ಗುರುನಂದನ. ಇನ್ನೂ ಪ್ರಯತ್ನ ಪಟ್ಟು ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂಗತಿನ್. ಈಗ ಅನೇಕ ಜನ್ಮಗಳು ಮುಂದುವರೆದು ಮುಂದುವರೆದು ಕೊನೆಗೆ ಪರಾಂಗತಿನ್ ಅಂತ ಪರಗತಿಯನ್ನ ಸಾಧಿಸಿಯೇ ಬಿಡ್ತಾನೆ. ತನ್ನ ಆತ್ಯಂತಿಕ ಗುರಿಯನ್ನ ತಲುಪೇ ತಲುಪ್ತಾನೆ. ಇದು ಯೋಗಿಯ ಒಂದು ಸಿದ್ಧಿಯ ಕ್ರಮ ಇದೆ. ಆ ದೃಷ್ಟಿಯಲ್ಲಿ ಆರನೇ ಅಧ್ಯಾಯ ಬಹಳಷ್ಟು ತಾತ್ವಿಕವಾಗಿ ಪ್ರಾಯೋಗಿಕ ಭಾಗವನ್ನು ತತ್ವಜ್ಞಾನ ಸಾಧನದ ಪ್ರಾಯೋಗಿಕ ಭಾಗವನ್ನ ವಿಶ್ಲೇಷಣೆ ಮಾಡತಕ್ಕಂಥ ಅಧ್ಯಾಯ ಆರನೇ ಅಧ್ಯಾಯ. ಕೊನೆಯ ಭಗವಂತ ಹೇಳ್ತಾರೆ, ನೋಡು ಅರ್ಜುನ, ಯೋಗಿ ಆಗೋದು ಸಾಮಾನ್ಯ ಅಲ್ಲ. ತಪಸ್ವಿಭ್ಯೋ ಅಧಿಕೋ ಯೋಗಿ, ಜ್ಞಾನಿಭ್ಯೋಗಿ ಮತೋಧಿಕ, ಕರ್ಮಿಭ್ಯಶ್ಚ ಅಧಿಕೋ ಯೋಗಿ, ತಸ್ಮಾತ್ ಯೋಗಿ ಭವಾರ್ಜುನ. ಯೋಗಿ ಅವರಿಗೆ ಎಷ್ಟು ಒತ್ತು ಕೊಡ್ತಾರೆ ಭಗವಂತ, ತಪಸ್ವಿಭ್ಯ ಅಧಿಕ ಯೋಗಿ, ಯಾವುದೇ ತಪಸ್ಸಿಗಿಂತ ಯೋಗಿ ಆಗೋದು ಶ್ರೇಷ್ಠ. ಜ್ಞಾನಿಭ್ಯೋಗಿ ಮತೋ ಅಧಿಕ, ಯಾವುದೇ ಜ್ಞಾನಿ ಆಗೋದಕ್ಕಿಂತ ಯೋಗಿ ಆಗೋದು ಶ್ರೇಷ್ಠ. ಯಾಕೆ ಜ್ಞಾನಕ್ಕಿಂತ ಮುಂದಿನ ಹೆಜ್ಜೆ ಆದ್ದರಿಂದ ಅದಿನ್ನೂ ಶ್ರೇಷ್ಠ. ಮತ್ತು ಕರ್ಮಿಭ್ಯಶ್ಚ ಅಧಿಕ ಯೋಗಿ, ಯಾವುದೇ ಕರ್ಮಾಚರಣೆ ಮಾಡ್ತಾನಲ್ಲ ಅದರಲ್ಲಿ ಧ್ಯಾನಯೋಗದ ಕರ್ಮ ಇದೆಯಲ್ಲ, ಇದು ಭಾರಿ ಶ್ರೇಷ್ಠವಾದ. ಕರ್ಮಿಭ್ಯಶ್ಚಾಧಿಕೋ ಯೋಗಿ, ತಸ್ಮಾತ್ ಯೋಗಿ ಭವಾರ್ಜುನ. ಅದಕ್ಕೆ ಯೋಗಿ ಆಗಲಿಕ್ಕೆ ಇಷ್ಟಪಡುವಂತ ಹೇಳ್ತಾರೆ. ಯೋಗಿ ಆಗಬೇಕು, ಪ್ರತಿಯೊಬ್ಬರಿಗೂ ಭಗವಂತ ಕೊಟ್ಟ ಸಂದೇಶ ಇದೆ. ಜೀವನದಲ್ಲಿ ಸಾಯೋದಕ್ಕಿಂತ ಮುಂಚೆ ಆದಷ್ಟು ಯೋಗದ ಹಾದಿಯಲ್ಲಿ ಮುಂದುವರೆದು ಕೊನೆಗೊಂದು ದಿವಸ ಯೋಗಿ ಆಗಲೇಬೇಕು. ಯೋಗಿ ಅಲ್ಲದವನಿಗೆ ಎಂದೂ ಪರಬ್ರಹ್ಮ ಸಾಕ್ಷಾತ್ಕಾರ ಆಗೋದೇ ಇಲ್ಲ. ಇದನ್ನ ತಿಳಿದು ಭಗವದ್ಗೀತೆ ಹೊರಟಿ. ಅದಕ್ಕೆ ಯೋಗ, ಯೋಗ ಅನ್ನೋ ಪದ ಬಹಳ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಪದ. ಯೋಗಿ ಆಗಬೇಕು, ಓದ್ತಾ ಇರ್ತಾನೆ,
ಅರ್ಥ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಂಡು ಹೋಗು,
ಆಮೇಲೆ ಅದನ್ನ ಅನುಷ್ಠಾನಕ್ಕೆ ತಂದು ನೋಡು. ಮುಂದೆ ಸ್ಟೆಪ್ಸ್ ಅವೆಲ್ಲ ಕೂಡ ಪುಸ್ತಕ ಹಿಡಿಯೋದ್ರಿಂದ ಹಿಡಿದು ಆ ವಸ್ತುವಿನ ಸಾಕ್ಷಾತ್ಕಾರ ವಿಜುವಲೈಸ್ ಮಾಡ್ಕೊಳ್ಳೋ ಅಂತ ಹೇಳ್ತೇವೆ. ಅದು ಸಾಕ್ಷಾತ್ತಾಗಿ ಮನಸ್ಸಿನಲ್ಲಿ ಕಾಣೋದೇನಿದೆಯಲ್ಲ ಅಂತವನ್ನು ತಲುಪ್ತದೆ. ಅದಕ್ಕೆ ಅಲ್ಲಿ ಹೋಗುವ ಅರ್ಜುನ, ತುಂಬಾ ಜನ ಓದಷ್ಟೇನಲ್ಲಿ ಸ್ಟಾಪ್ ಆಗಿಬಿಡ್ತಾರೆ. ಓ ಸಾಕಷ್ಟು ಓದೇ ಆಯ್ತು, ನಾನೀಗ ಬಹಳ ಮುಂದೆ ಬಂದಿದ್ದೇನೆ, ಯಾರನ್ನ ಬೇಕಾದ್ರೂ ಬೈಬಹುದು ಅಂತ ತಿಳ್ಕೊಂಡ್ರಿ. ಯಾರನ್ನ ಬೇಕಾದ್ರೂ ಬೈಬಹುದು ಅಷ್ಟೇ, ಓದಿನ ಪರಿಣಾಮ ಬೈಯೋದಕ್ಕಾರ ಗತಿಯನಾಗಬೇಕು. ಈ ಮಧ್ಯೆ ಬೈಯೋದಕ್ಕೆ ಓದಲ್ಲ, ಬಯೋದಕ್ಕೆ ಓದಲ್ಲ, ದೇವರನ್ನ ಕಾಣೋದರಲ್ಲಿ ಯೋಜನೆ ಸಾರ್ಥಕ್ಕೆ ಇರೋದು. ಮುಂದೆ ಬರುತ್ತೆ ಮಾತು, 13ನೇ ಅಧ್ಯಾಯದ ಪರವ ವಿಸ್ತಾರವಾಗಿ ಹೇಳ್ತಾರೆ. ತತ್ವಜ್ಞಾನಾರ್ಥ ದರ್ಶನಂ ಅಂತ ಅಲ್ಲಿ ಮಾತು ಬರುತ್ತೆ. ಓದಿನ ಗುರಿ ಬ್ರಹ್ಮಜ್ಞಾನವಾದ, ಎಲ್ಲಿ ಬ್ರಹ್ಮಜ್ಞಾನ ಆಗಿಲ್ಲ ಅಂದ್ರೆ ಅವು ಓದು ಓದಿಲ್ಲ ಅಂತಾನೆ ಅರ್ಥ, ಅದು ಓದು ಸಾರ್ಥಕವಾಗಿಲ್ಲ ಅಂತಾನೆ ಅರ್ಥ. ಇದು ಓದಿನ ಗುರಿ. ಆದ್ರಿಂದ ಯೋಗಿ ಆಗಬೇಕು. ತಪಸ್ವಿಭ್ಯ, ತಪಸ್ವಿ ಅಂದ್ರೆ ಏನು? ಯಾಕಂದ್ರೆ ಅರ್ಥ ಬರೀತಾರೆ, ತಪಸ್ಸಿದ್ದಕ್ಕೆ ಅನೇಕ ಅರ್ಥಗಳು. ಕೃಚ್ಛ ಚಾಂದ್ರಾಯಣಾಧಿಕಂ ತಪ, ಕೃಚ್ಛರ ವ್ರತ, ಚಾಂದ್ರಾಯಣ ವ್ರತ, ಅದು ಏಕಾದಶಿಯಾದ ವ್ರತಗಳನ್ನೇ ಮಾಡ್ತಾನಲ್ಲ ಅದಕ್ಕೆಲ್ಲ ತಪಸ್ಸು ಅಂತ ಕರೀತಾರೆ. ನಮಗೆ ಅತ್ಯಂತ ಸುಲಭ, ಕಾಡಿಗೆ ಹೋಗದೆ ಮನೆಯಲ್ಲೇ ತಪಸ್ ಮಾಡಬೇಕು ಅಂತಿದ್ರೆ ವ್ರತ ಉಪವಾಸ ಮಾಡಿ ಮನೆಯಲ್ಲೇ ತಪಸ್ ಮಾಡಿದ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಎಷ್ಟು ಅಪೂರ್ವ ಅದು, ವನದಲ್ಲಿ ಜನೋ ಬೇಟೆ ಆಡ್ತಾನೆ ತಪಸ್ಸಾಗಲಿಲ್ಲ, ಮನೆಯಲ್ಲಿದ್ದು ಉಪವಾಸ ಮಾಡ್ತಾನೆ ವ್ರತಗಳನ್ನು, ತಪಸ್ಸಾಗಿಬಿಡುತ್ತೆ. ಮನೆಯಲ್ಲಿದ್ದು ತಪಸ್ ಮಾಡೋಕ್ಕೂ ಬರುತ್ತೆ, ಕಾಡಿನಲ್ಲಿದ್ದು ಬೇಟೆಯಾಗಿ ಟೈಮ್ ತಾಪ ಕಟ್ಟಿಕೊಳ್ಳೋಕ್ಕೂ ಬರುತ್ತೆ. ಆ ದೃಷ್ಟಿಯಿಂದ ಕಾಡಿಗೂ ತಪಸ್ಸಿಗೂ ಸಂಬಂಧ ಇಲ್ಲ. ಇವತ್ತು ವ್ರತ ಉಪವಾಸಗಳೇ ತಪಸ್ಸು, ಮುಖ್ಯವಾದ ತಪಸ್ಸು, ಅದನ್ನು ಮಾಡಬೇಕು ಅರ್ಜುನ. ಆದರೆ ಅದಕ್ಕಿಂತ ದೊಡ್ಡದು ಯೋಗ. ಅದೇ ತಪಸ್ಸು ಇತ್ಯಾದಿ ಮಾಡ್ತಾ ಮಾಡ್ತಾನೆ ಯೋಗದ ಬಗ್ಗೆ ನಮ್ಮ ಮನಸ್ಸು ತೆರೀಬೇಕೆ ಹೊರತು ಅಲ್ಲಿಗೆ ಮುಗಿಸಿಬಿಡಬಾರದು ಅಂತ. ಜ್ಞಾನಿಭ್ಯೋಗಿ ಮತ್ತು ಅಧಿಕ, ಜ್ಞಾನಿಭ್ಯ ಅಧಿಕ ಅಂತ ಹೇಳಿದ್ರಿಂದ ಜ್ಞಾನಿಯಾಗಿ ಮುಂದೆ ಹೋಗುದು. ಇವತ್ತು MSc BSc ಗಿಂತ ದೊಡ್ಡದೊಂದು ಅರ್ಥ ಏನು? MSc ಡೈರೆಕ್ಟ್ ಒಳಗೆ ಬರುತ್ತಾ? ಸಾಧ್ಯ ಇಲ್ಲ. BSc ಗಿಂತ MSc ದೊಡ್ಡದು ಅಂತ ಹೇಳ್ಬಿಟ್ಟು MSc ಅಡ್ಮಿಷನ್ ಮಾಡಿ ಸರ್ ಅಂದ್ರೆ BSc ಮುಗಿಸ್ಕೊಂಡೇ ಬರಬೇಕು. ಜ್ಞಾನಕ್ಕಿಂತ ತಪಸ್ಸು ದೊಡ್ಡ, ಯೋಗ ದೊಡ್ಡದೊಂದ್ರೆ ಅರ್ಥ ಏನು? ಮೊದಲು ಜ್ಞಾನಿಯಾಗಿ ಆಮೇಲೆ ಯೋಗಿ ಆಗಬೇಕು. ಇಂದ ಹೋದರೆ ಎಂದೂ ಕೂಡ ಅವನಿಗೆ ಯೋಗ ಸಿದ್ಧಿ ಆಗೋದಿಲ್ಲ. ಕರ್ಮಿಭ್ಯಕ್ಕೆ ಅಧಿಕ ಯೋಗಿ, ಯಾವುದೇ ಕರ್ಮಾಚರಣೆಗಿಂತ ಯೋಗಾನುಷ್ಠಾನ ಬರುತ್ತೆ. ಯೋಗಾನುಷ್ಠಾನ ಕರ್ಮನೇ, ಇತರ ಕರ್ಮಗಳ ಅನುಷ್ಠಾನಕ್ಕಿಂತ ಯೋಗಿ ಆಗ್ತಕ್ಕಂಥ ಕರ್ಮದ ಅನುಷ್ಠಾನ ತುಂಬಾ ದೊಡ್ಡದು. ಆದ್ದರಿಂದ ಹೀಗೆ ತಪಸ್ಸಿಗಿಂತ, ತಪಸ್ವಿಗಳಿಗಿಂತ, ಜ್ಞಾನಿಗಳಿಗಿಂತ, ಕರ್ಮಯೋಗಿಗಳಿಗಿಂತ ಯೋಗಿ ದೊಡ್ಡವನಾದ್ದರಿಂದ ತಸ್ಮಾತ್ ಯೋಗಿ ಭವ ಅರ್ಜುನ, ನೀನು ಯೋಗಿ ಆಗುವ ಅರ್ಜುನ ಅನ್ನೋ ಸಂದೇಶವನ್ನ ಭಗವಂತ ಅರ್ಜುನಿಗೆ ಕೊಡ್ತಾ ಇದ್ದಾನೆ. ಕೊನೆಯೇ ಹೇಳುತ್ತಾರೆ, ಯೋಗಿಗಳಲ್ಲೂ ತಾರತಮ್ಯ ಇದೆ. ಮುಂದಿನ ಪಾಠ, ಯೋಗಿಗಳಲ್ಲೂ ತಾರತಮ್ಯ, ದೇವರನ್ನು ಕಂಡವರಲ್ಲೂ ತಾರತಮ್ಯ ಇದೆ ಅಂತಾರೆ. ಯೋಗಿನಾಮತಿ ಸರ್ವೇಶಾಂ ಮದ್ಗತೇನ ಅಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋಮಾಂ ತಮೇ ಉಕ್ತತಮೋ ಮತಃ. ಕೊನೆಯ ಶ್ಲೋಕ, ಆರನೇ ಅಧ್ಯಾಯದ ಕೊನೆಯ ಶ್ಲೋಕ. ಯೋಗಿನಾಮತಿ ಸರ್ವೇಶಾಂ, ಯೋಗಿಗಳಲ್ಲೂ ಕೂಡ ಮದ್ಗತೇನ ಅಂತರಾತ್ಮನ, ನನ್ನಲ್ಲೇ ಹಾಕಿದ ಮನಸ್ಸಿನಿಂದ ಶ್ರದ್ಧಾವಾನ್ ಭಜತೆ ಯೋಮಾಂ. ಯೋಗಿ ಆದ್ಮೇಲೆ ಅದನ್ನೇ ಹೆಣ್ಣು ಮುಂದುವರಿಸ್ತಾ ಇದ್ದಾನೆ. ಹಾಗೇನೆ ಇನ್ನು ಫರ್ದರ್ ಸ್ಟಡಿ ಮಾಡ್ತಾರಲ್ಲ, ಹಾಗೆ ಗ್ರಾಜುಯೇಷನ್ ಆದ್ಮೇಲೆ ಮತ್ತೆ ಓದಿ ಪಿಜಿ ಕೋರ್ಸ್ ಮುಗಿಸು, ಮತ್ತೆ ಓದಿ ಸಂಶೋಧನೆ ಮಾಡೋದು, ಮತ್ತೆ ಓದಿ ಮುಂದೆ ಹೋಗು. ಒಂದು ಕೋರ್ಸ್ ಮುಗಿದಿದೆ, MSc ಓದಿ ಒಂದು ಕೋರ್ಸ್, ಒಳ್ಳೆ ದೊಡ್ಡ ಕೋರ್ಸನೆ, ಸ್ಟಿಲ್ ಇನ್ನೂ ಹೋಗ್ತಾನೆ ಆ ಟೈಪ್ ಅದವ. ಯೋಗಿ ಆದ್ಮೇಲೂ ಕೂಡ ಅವನು ವಿಶೇಷವಾದಂಥ ಬ್ರಹ್ಮ ತತ್ವದ ಬಗ್ಗೆ ಹೆಚ್ಚೆಚ್ಚು ಜಿಜ್ಞಾಸೆ ಮಾಡ್ತಾನಲ್ಲ, ಮತ್ತೆ ಮತ್ತೆ ಸಾಕ್ಷಾತ್ಕಾರದ ಬಗ್ಗೆ ಹೆಚ್ಚು ಮಹತ್ವ ಕೊಡ್ತಾನಲ್ಲ, ಅವನು ಯುಕ್ತತಮೋ ಮತಃ, ಯೋಗಿಗಳಲ್ಲೂ ಯೋಗಿ ಆಗ್ತಾನೆ, ದೊಡ್ಡ ಯೋಗಿ ಆಗ್ತಾನೆ ಅಂತ ಭಗವಂತ ಆ ಯೋಗಿಗಳ ಬಗ್ಗೆ ಹೇಳ್ತಾನೆ. ಅಲ್ಲಿಗೆ ಆರನೇ ಅಧ್ಯಾಯ ಮುಗಿದು, ಆರನೇ ಅಧ್ಯಾಯ ಮುಗಿತು ಅಷ್ಟೇ ಅಲ್ಲ, ಮೊದಲ ಷಟ್ಕನೂ ಮುಗಿತು. ಪ್ರಥಮ ಷಟ್ಕ ಮುಕ್ತಾಯವಾಯಿತು, ಕಳೆದ ಬಾರಿ ಆ ಹಂತ ತಲುಪಿದ್ದೇವೆ. ಇನ್ನು ಮುಂದೆ 7-12 ದ್ವಿತೀಯ ಷಟ್ಕ ಅಂತ ಕರೀತಾರೆ. ಎರಡನೆಯ ಷಟ್ಕ, ಎರಡನೇ ಷಟ್ಕದ ಪೂರ್ತಿಯಾದ ಒಟ್ಟು ಸಾರಾಂಶ ಅಂದ್ರೆ ಪರಬ್ರಹ್ಮ ಸ್ವರೂಪದ ವರ್ಣನೆ. ಇಷ್ಟೆಲ್ಲ ದೇವರು ತಿಳ್ಕೊಳ್ಳೋಕೆ ಅಂತ ಮಾಡಿದಿರಲ್ಲ, ದೇವರು ಎಂಥವನು ಅಂತ ಮುಂದಿನ ಪ್ರಶ್ನೆ. ದೇವರು ಎಂಥವನು? ಇಲ್ಲಿಂದ ಡೆಲ್ಲಿಗೆ ಹೋಗಬೇಕು, ಬದರಿಗೆ ಹೋಗಬೇಕು, ಮೊದಲನೇ ಭಾಗ. ಡೆಲ್ಲಿ ಬದರಿ ನೀರಿರುತ್ತೆ ಅಂತ ಮುಂದಿನ ಭಾಗ. ರೂಪ ವರ್ಣನೆ ಇದಿಷ್ಟು ಕೂಡ, ಆ ನೀರಿದೆ ಅಂತ ವರ್ಣನೆ ಮಾಡಿದರೆ ಹೇಗೋ ಹಾಗೆ. ಪರಬ್ರಹ್ಮ ಸ್ವರೂಪ ಎಂಥದ್ದು ಅಂದ್ರೆ ಭಗವಂತ ಬುದ್ಧಿ ಬರುತ್ತಾರೆ. ಶ್ರೀ ಭಗವಾನ್ ವಾಚ ಮಯ್ಯಾಸಕ್ತ ವರಾಹ ಪಾರ್ಥ ಯೋಗಂ ಯುಂಜನ್ಮದಾಶ್ರಯ ಅಸಂಶಯಂ ತಮಗ್ರಹ್ಮಾಂ ಯಥಾಜಾಶ್ಯತಿ ತಕ್ಷೃಣು. ಇದು ಆ ಮೊದಲ ಶ್ಲೋಕ, ಏಳನೇ ಅಧ್ಯಾಯಕ ಮೊದಲ ಶ್ಲೋಕ. ಆ ಮೊದಲ ಶ್ಲೋಕದಲ್ಲಿ ಭಗವಂತ ಅನೇಕ ವಿಚಾರಗಳನ್ನು ಹೇಳಿ ಮುಂದುವರಿಸ್ತಾ ಇದ್ದಾನೆ. ಈ ಸಲ 7-2 ನೋಡಬೇಕು ನಾವು, ಯಾಕಂದ್ರೆ 10 ದಿವಸದ ಕಾರ್ಯಕ್ರಮ ಆದ್ದರಿಂದ 2 ಅಧ್ಯಾಯಗಳನ್ನು ಮುಗಿಸಿದ್ರೆ ಸಾಕಷ್ಟು ಮುಂದುವರಿಗಳಿಗೆ ಬರುತ್ತೆ. 2 ಅಧ್ಯಾಯ ಎಷ್ಟು ಹೊಸ ವಿಷಯಗಳ ಸುರಿಮಳೆ ಆಗುತ್ತೆ ಅನ್ನೋ ಗಮನಿಸಬಹುದು. ದೇವರ ಬಗ್ಗೆ ಎಷ್ಟೆಷ್ಟೋ ಸಂಶಯಗಳಿಗೆ ಉತ್ತರ ಸಿಕ್ಕಿಬಿಡುತ್ತೆ ಅಂತ ಅಧ್ಯಾಯ. ದೇವರ ಬಗ್ಗೆ ನಾವು ಕೇಳಿರೋ ಕಲ್ಪನೆಗಳೇ ಬೇರೆ, ವಾಸ್ತವಿಕ ಕಲ್ಪನೆಗಳೇ ಬೇರೆ. ಭಗವದ್ಗೀತೆಯೇ ಕೊಡ್ತಕ್ಕಂತ, ಭಗವಂತನೇ ಹೇಳ್ತಕ್ಕಂಥ ವಿಚಾರದಂತೆ ದೇವರ ಮಹಿಮೆ ಏನು ಎಂಬುದನ್ನು ಹೇಳ್ತಾ ಇದ್ದ. ಮಹಿಮೆ ಅಂದ ತಕ್ಷಣ ಯಾರು ಉದ್ಧಾರ ಮಾಡದ, ಯಾರಿಗೇನು ಮಾಡದ ಅದನ್ನು ನೋಡುತ್ತೆ. ಅದು ಮಹಿಮೆ ಅಲ್ಲ. ಗ್ರೇಟೆಸ್ಟ್ ಹಿಮಾಲಯ ನೋಡ್ತಾರೆ, ಏನು ಆ ಎತ್ತರ ನೋಡುತ್ತಾ ಹಬ್ಬ ಅಂತ ಹೇಳ್ಬಿಡುತ್ತೆ. ಆ ಎತ್ತರನೇ ಸಾಕು, ಆ ಬಿಳಿ ಮಂದೇ ಸಾಕು. ಸಮುದ್ರ ನೋಡಿದಾಗ ಹಬ್ಬ ಅಂತ ಹೇಳುತ್ತೆ, ಅದೇ ಮಹಿಮೆ. ಸಮುದ್ರ ಆಗಿರೋದೇ ಅವರ ಮಹಿಮೆ, ಮೌಂಟ್ ಎವರೆಸ್ಟ್ ಆಗಿರೋದೇ ಅವರ ಮಹಿಮೆ. ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಳ್ಳೋದು ಪರಮಾತ್ಮ ವಿಶಿಷ್ಟವಾದ ಹಿರಿಮೆ ಅದು. ಅದನ್ನು ಹೇಳುತ್ತಾರೆ ಅರ್ಜುನ, ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದ ಆಶ್ರಯ ಅಸಂಶಯಂ ಸಮಗ್ರಮ್ಮಾಂ ಯಥಾಜ್ಞಾಶ್ಯತಿ ತಕ್ಷೃಣು. ನಾನು ಹೇಳ್ತೇನೆ ಕೇಳಿ ಈಗ. ಮಯ್ಯಾಸಕ್ತ ಮನಃ, ಮಯಿ ಆಸಕ್ತ ಮನಃ, ನನ್ನಲ್ಲಿ ಮನಸ್ಸು ಹಾಕಿದವನು ಏನಾಗಂದ್ರೆ ಅರ್ಥ, ನಾನು ಪರಮಾತ್ಮನಲ್ಲಿ ಆಶ್ರಯ ಪಡೆದಿದ್ದೇನೆ, ಅವನು ಮಾಡಿಸಿದ ಹಾಗೆ ಮಾಡ್ತೇನೆ, ಅವನಿಗೋಸ್ಕರ ಮಾಡ್ತೇನೆ ಅಂತ ಭಾವನೆ ಬಂದ್ರೆ ಅವನು ಆಸಕ್ತಮನ ಅಂತೇನೆ. ಪರಮಾತ್ಮನಲ್ಲಿ ಆಶ್ರಯ ಹೊಂದಿದವನು. ಯಾರೋ ಮನೆ ಕೆಲಸ ಮಾಡ್ತಿರ್ತಾನೆ, ಯಾರೋ ಕರೀತಾರೆ, ಬಂದ್ಬಿಡ ಇಲ್ಲ ಇಲ್ಲ ಯಜಮಾನ ಕೇಳಿಬಿಡ್ಬೇಕು, ನಾನು ಕೆಲಸ ಮಾಡ್ತೇನಲ್ಲ ನಾನು ಅಂತ ಹೇಳ್ತಾನೆ. ಡಿಪೆಂಡೆಂಟ್ ಆಗಿದ್ದಾನೆ. ಆಮೇಲೆ ಏನಾದ್ರು ಕೇಳಿರಲಿ, ಅವ್ರು ಹೇಳಿದ ಮಾಡ್ಬೇಕಾಗತ್ತೆ, ನಾನು ಅಲ್ಲಿರ್ಬೇಕು, ನಾನು ಆ ಟೈಮಲ್ಲಿ ಇರ್ಬೇಕಾಗತ್ತೆ, ಅಲ್ಲೇ ಕೆಲಸ ಮಾಡ್ತೇನಲ್ಲ. ಎಲ್ಲ ಅನುಸಂಧಾನ ಇದೆ ಅವನಿಗೆ. ಇವತ್ತು ಆಫೀಸಲ್ಲಿ ಕೆಲಸ ಮಾಡ್ತೇನೆ ಅಂತ ಹೇಳಿದ ತಕ್ಷಣ ತನ್ನ ಕಮಿಟ್ಮೆಂಟ್ ಎಷ್ಟಿದೆ ಆಸ್ಪತ್ರೆ ಆಫೀಸ್ಗೆ ಅಂತ ಗೊತ್ತಾಗತ್ತ. ಅದೇ ಟೈಪು ನಾವು ದೇವರನ್ನು ಆಶ್ರಯಿಸಿದ್ದೇವೆ ಅಂತ ಹೇಳಿದ ಮೇಲೆ ನಾವು ಯಾವುದನ್ನು ಮಾಡಿದರೂ ಕೂಡ ಪರಮಾತ್ಮನ ಅನುಜ್ಞೆ ಪಡೆದು ಮಾಡಬೇಕು, ಅವನಿಗೆ ಅರ್ಪಣೆ ಮಾಡಲಿಕ್ಕೆ ಮಾಡಬೇಕು, ಅವನಿಗೆ ಒತ್ತಿಗೆ ಆಗುವಂತೆ ಮಾಡಬೇಕು. ಅವನಿಗೆ ಒತ್ತಿಗೆ ಆಗಿ ಇರ್ತಾನೆ, ಒತ್ತಿಗೆ ಆಗ ಮಾಡಿ ಅವನಿಗೆ ಒತ್ತಿಸಿಬಿಟ್ರೆ ಅದು ಪೂರ್ಣವಾಗಿ ಆಸಕ್ತಿಯನ್ನು ತೋರಿಸ್ತಾಗಲೇ. ಮಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯ. ಈಗ ಯೋಗವನ್ನು ಹೊಂದಿದವನಾಗಿ, ನನ್ನನ್ನೇ ಆಶ್ರಯಿಸಿದವನಾಗಿ ಪರಮಾತ್ಮನಲ್ಲಿ ಆಸಕ್ತಿ ಇರಬೇಕು. ದೇವ್ರ ಬಗ್ಗೆ ದೇವರನ್ನ ಎದುರು ಲೈಕಂಬರ್ಗೇನು ಮಾಡೋದು ಬರೋದೇ ಇಲ್ಲ. ದೇವನ್ನ ದುರ್ಯೋಧನ ಕೃಷ್ಣ ನಾನು ಬೇಕಂದ್ರೆ ದೇವನ ಅಂತ ಹೇಳ್ತಾನು ಸ್ಪಷ್ಟವಾಗಿ. ನಾನು ಬೇಕು ನನ್ನ ಸೈನ್ಯ ಬೇಕು ಅಂತ ಕೇಳಿದ್ರೆ ಕೃಷ್ಣ ನಿನ್ನ ಸೈನ್ಯ ಬೇಕು ಅಂದ್ರೆ ನೀನು ಬೇಕಾಗಿಲ್ಲ ಅಂತ. ಅದು ಆಸಕ್ತಿನೇ ಇಲ್ಲ ಅವನು. ಇನ್ನು ಅವ್ರ ಜೊತೆ ಏನಾಯ್ತಲ್ಲ ಗೊತ್ತಾರೆ, ಸರ್ವನಾಶವನ್ನು ಕಂಡ ಅರ್ಜುನ ಕೃಷ್ಣನಲ್ಲೇ ಆಸಕ್ತಿ. ನೀನು ಬೇಕು ಕೃಷ್ಣ, ಅರ್ಜುನ ಶಸ್ತ್ರಾಸ್ತ್ರ ಏನು ಹಿಡಿಯೋದಿಲ್ಲ, ಏನು ಹಿಡಿಯಬೇಕಾಗಿದೆ ನೀನು ಅಷ್ಟೇ ನನಗೆ ಸಾ. ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದ ಆಶ್ರಯ. ಕೆಲವು ಆಸಕ್ತಿ ಏನಿರುತ್ತೆ ಗೊತ್ತಾ, ಹೊರವರಿಗೆ ಭಾರಿ ದೇವರು ಗೊತ್ತಿರುತ್ತೆ, ಆಕಾರ ನೋಡಿದ್ರೆ ಅಬ್ಬ ದೇವರು ಪರಮ ಭಕ್ತ ಅಂತೇಳಿ. ಅವನ ಆಸಕ್ತಿ ದೇವರಲ್ಲ, ಅಟ್ರಾಕ್ಷನ್ ಈಗ ಅಷ್ಟೇ ಅಟ್ರಾಕ್ಷನ್ ಅಲ್ಲಕ್ಕೆ ಜನಗಳನ್ನು. ಒಳ್ಳೆ ಆಸಕ್ತಿಯನ್ನು ಧನಾದಿಗಳ ಬಗ್ಗೆ ಇರೋ, ದೇವ್ರ ಬಗ್ಗೆ ಇರೋರಿಲ್ಲ. ಅದು ಹೊರಗೆ ನೋಡಿದ್ರೆ ಹಾಗೆ ಕಾಣಿಸ್ತಾನೆ, ಆಷಾಢಭೂತಿ ಅಂತ ಅನಿಸ್ತಾನೆ. ಅದಕ್ಕೆ ಆಸಕ್ತ ಮನಃ, ಮನಸ್ಸಿನ ಆಸಕ್ತಿ ಇರೋದು. ಇಲ್ಲಿ ನಾವು ಸೋಲೋದಿಲ್ಲೇನು, ಮನಸ್ಸಿನಲ್ಲೇ ದೇವರು ನಡೆದಿದ್ದಾನೋ ಹೊರಗೆ ಹೋಗಿದ್ದಾನೋ ಒಂದು ಇಂಪಾರ್ಟೆಂಟ್. 99 ಜನ ಎಲ್ಲ ರೀತಿಯೂ ಬಿಟ್ಟಿರ್ತಾರೆ, ಅದರಲ್ಲೂ ತಮ್ಮ ಹಿಡಿದವರು 99 ಜನ ಮೇಲ್ಮಟಕ್ಕಿರುವವರೇ ಜಾಸ್ತಿ. ದೇವರನ್ನ ಒಳಗಿಂದ ಹಿಡಿಬೇಕು. ಮಯ್ಯ ಆಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯ ಅಸಂಶಯಂ ಸಮಗ್ರಂ. ನನ್ನ ತಿಳ್ಕೊಡ್ತಾನೆ ಅಂದ್ರೆ ಯಥಾ ಜ್ಞಾಸ್ತಿ ಹೇಗೆ ತಿಳ್ಕೊಡ್ತಾನೆ ಅಂತ ಪ್ರಶ್ನೆ. ಹೇಗೆ ತಿಳ್ಕೊಡ್ತಾನೆ? ಅಸಂಶಯಂ ಸಮಗ್ರಂ ಎರಡು ಪದ ಹಾಕ್ತಾರೆ. ನಮಗೂ ದೇವ್ರ ಬಗ್ಗೆ ಗೊತ್ತು ಅಂತ ಯಾರಾದ್ರು ಹೇಳಿದ್ರೆ ನಿಮಗೆ ಹೀಗೆ ಗೊತ್ತಾ ಅಂತ ಭಗವಂತ ಕೇಳುತ್ತಾನೆ. ಹೀಗೆ ಗೊತ್ತಿರದು ಇದು ಇದು ಬೇಡ ಇದು. ಅಸಂಶಯಂ ಸಮಗ್ರಂ, ಅಸಂಶಯಂ ಯಥಾಭವತಿ ತಥ. ದೇವರ ಬಗ್ಗೆ ಸಂಶಯ ಇರುವಂತ ತಿಳ್ಕೊಳ್ಬೇಕು. ನಮ್ಗೆ ಎಷ್ಟು ಸಂಶಯ ಇದೆ, ಇದ್ದಾನೆ ಇಲ್ಲ ಅಂದ್ರೆ ಸಂಶಯ, ಇನ್ನೇನು ತಿಳ್ಕೊಳ್ಳೋದೇನು ಅಂತ ಅವನ ಬಗ್ಗೆ ಅದಲ್ಲ. ದೇವರು ಖಚಿತವಾದಂಥ ತೀರ್ಮಾನ ಇರಬೇಕು. ದೂರದ ಪ್ರಯಾಣ ಕೈಗೊಳ್ಳೋನಿಗೆ ಖಚಿತ ಇಲ್ಲದೆ ಹೋಗೋದಿಲ್ಲ ಅವ್ರಿಗೆ. ಖಚಿತ 12 ಗಂಟೆ ಯಾರು ಊಟಕ್ಕೆ ಬಂತ ಕರೆದುಬಿಟ್ರೆ ನೋಡೋಣ ಗ್ಯಾರಂಟಿ ನೋಡಿ ಮತ್ತೆ ಆಮೇಲೆ ಅವಕಾಶ ಮತ್ತೇನು ಮಾಡೋದು. 8 ಗಂಟೆ ಮನೆ ಬಂದು ಮಾಡ್ಕೋಬಹುದು. ಮೊದಲೇ 12 ಗಂಟೆ 2 ಗಂಟೆ ಆಗಿರುತ್ತೆ. ಮತ್ತೆ ಅವಕ್ಕೆ ಬಂದ್ರೆ ಆಗೋದಿಲ್ಲ, ಮರ ಕನ್ಫರ್ಮ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ. ಯಾಕೆ ಬಹಳ ಮುಖ್ಯವಾದ ವಿಷಯ ಆದಾಗ ಸಾಮಾನ್ಯ ಜ್ಞಾನ ಇದ್ರೆ ಉಪಯೋಗ ಇಲ್ಲ. ಅಸಂಶಯ ಸಂಶಯಕ್ಕೆ ಅವಕಾಶ ಇರಲೇಬಾರದು. ದೇವರಿಗೆ ದುಃಖ ಉಂಟು ನೋಡಿದ್ರೆ ಮರ ಕಂಡ ಕಾಣುತ್ತಲ್ಲ ರಾಮ ಅವರು ಹತ್ತಲ್ಲ ಈಗಲ್ಲ ಬಂದ್ರೆ ಪ್ರಯೋಜನ ಇಲ್ಲ. ಅದು ಇದೇನ್ತಾರೆ ಕದ್ರೆ ಇಲ್ಲ ಅಂತಾರೆ, ಉಪಯೋಗ ಇಲ್ಲ. ಆಕಾರ ಇದೆಯೋ ಇಲ್ಲೋ ಅದ್ರೆ ಇದೇಂತಾರೆ ಕದ್ರೆ ಇಲ್ಲ ಅಂತಾರೆ. ಬರೀ ಸಂಶಯನೇ ಸಂಶಯ, ಇದು ಪ್ರಯೋಜನ ಇಲ್ಲ. ಅಸಂಶಯ ಸಂಶಯಕ್ಕೆ ಅವಕಾಶವೇ ಇರಬಾರದು, 100% ಗ್ಯಾರಂಟಿ. ಅದನ್ನೇ ಉಕ್ಕುವ ತುಪ್ಪಕ್ಕೆ ಕೈಯುಕ್ಕುವೆ ನಾನು ಚಕ್ರಧರ ಪರಮಾತ್ಮನಲ್ಲದಿಲ್ಲ ಎಂದು ಉಕ್ಕುವ ತುಪ್ಪಕ್ಕೆ ಕೈ ಇಕ್ಕಬೇಕಾದ್ರೆ ಹೇಳ್ತೇನೆ ನಾನು ಕೈ ಇಡ್ತೇನೆ, ದೇವ್ ಹೀಗೆ ಇದ್ದಾನೆ, ಈ ವಿಶ್ವಾಸ ಬರಬೇಕು. ಅದನ್ನು ಪ್ರಹ್ಲಾದನ ಕಥೆಯಲ್ಲಿ ಕೇಳ್ಕೋವಲ್ಲ, ಎಲ್ಲೋ ಪ್ರಹ್ಲಾದ ಹೇಳಿ ದೇವರು ಇದ್ದಾನೆ ಇಲ್ವೋ, ಇದ್ದಾನೆ ಇಲ್ಲಾಂದ್ರೆ ತಲೆ ಕಡೆದು ಬಿಡ್ತೇನೆ, ಇದ್ದಾನೆ. ಆ ಮಟ್ಟವೇ ಹೇಳ್ತಾರೆ, ಸಂಶಯಕ್ಕೆ ಹೆಸರು ಕೂಡ ಇಲ್ಲ ತಿಳ್ಕೊಂಡು ಇರ್ತಾರೆ. ಆ ಸಂಶಯ ಒಂದು ದೇವರ ಬಗ್ಗೆ ಆ ರೀತಿ ಜ್ಞಾನ ಇದ್ದರೆ ಮಾತ್ರ ಜ್ಞಾನ ಅಂತಾರೆ. ಬೆಳಗ್ಗೆ ಎಷ್ಟು ಬರುತ್ತೆ ಅಂತ ಕೇಳಿದ್ರೆ ಸುಮಾರು ಬರುತ್ತೆ ಅಂತ ಕೂರ್ತೇವೆ ನಾವು, ನೀವು ಕೂಡ ಕೊಡಬೋದು ಅಂತ ಹೇಳಿದ್ರು. ಸುಮಾರು ಬರುತ್ತೆ ಅಂತ ಕೂರ್ತೇವ ಫುಲ್ ಯೋಚಿಸಿ ಬರೋ ಅಷ್ಟೇ ಮಾಡಿಬಿಡ್ತಾರೆ. ಮೊದಲೇ ಅವನೇ ಸುಮಾರು ಬರುತ್ತೆ ಅಂತ ಗೊತ್ತೇ ನನಗೆ. ಸುಮಾರು ಡೈವಿಂಗ್ ಬರುತ್ತೆ, ಕಣ್ಣು ಕಣ್ಣು ಅಷ್ಟೇ ಕಣ್ಣು ಕಾಣುತ್ತೆ, ಸರಿಯಾಗಿ ಕಾಣಬಲ್ಲ ಕಣ್ಣು, ಅದಕ್ಕೆ ಆಚೆ ಕಂಡಿದ್ದಾರೆ ಅಷ್ಟೇ ಬರೋ ಹೋಗ್ತೇನೆ ಇವೆಲ್ಲ ಹೊಡೆದಿಟ್ರೆ ಗೊತ್ತೇ ಆಗುತ್ತೆ ಅವನಿಗೆ. ಸಾಧ್ಯನೇ ಬ್ರಹ್ಮಜ್ಞಾನದ ಬಗ್ಗೆ ಖಚಿತದ ಏನಿದೆ ಗೊತ್ತಾ? ಇದು ನಮ್ಮ ಡ್ರೈವಿಂಗ್ ಬಗ್ಗೆ ತಮಾಷೆ ಕಾಣುತ್ತೆ. ಇದು ಬೀರು ಬೀರು ದೇವರು ಕೂರ್ಸ್ಕೊಂಡು ಕೂತಿರ್ತಾರಲ್ಲ, ಅವ್ರು ಏನಿದೆ ಡ್ರೈವಿಂಗ್ ಕೂಲ್ ಡ್ರೈವರ್ ಎಷ್ಟೋ ಜಾಸ್ತಿ ಅಷ್ಟು ಹೋಪ್ಲೆಸ್ ಇರ್ತಾರೆ. ಅವ್ರು ಏನೇನು ದೇವರ ಕಾನ್ಸೆಪ್ಟೇ ಇರೋದಿಲ್ಲ, ಭಯಂಕರವಾದ ತಪ್ಪು ಕಲ್ಪನೆಗಳೇ. ಜನಗಳನ್ನ ಹ್ಯಾಂಗ ಮೋಸ ಮಾಡಬೇಕು? ಇಲ್ಲಿ ಇದೊಂದು ವ್ಯಾಪಾರ, ಇದೊಂದು ವ್ಯಾಪಾರ ಹೇಗೆ ತಲೆ ಬರಿಸ್ಬೇಕು ಅಂತ ಕಾಯ್ತಿರ್ತಾನೆ ಹೊರತು ಮತ್ತೊಂದು ಯೋಚನೆ ಮಾಡ್ತಿರೋದಿಲ್ಲ. ಎಷ್ಟ ಬುರ್ಕತನ ಇದು ಒಂದು. ಈ ಮಾತನ್ನು ಅರ್ಥ ಮಾಡಿಕೊಂಡು ಅಸಂಶಯ ಸಂಶಯಕ್ಕೆ ಎಡೆಯಿಲ್ಲದಂತೆ ಜ್ಞಾನ ಪಡೆಯಬೇಕು. ಸಮಗ್ರ ಅವರ ಕೆಪಾಸಿಟಿ ತಕ್ಕಂತೆ ಸಮಗ್ರ ಟೋಟಲ್ ಆಗಿರಬೇಕು. ತಮ್ಮ ಶಕ್ತಿಗೆ ತಕ್ಕಂತೆ ಪೂರ್ಣ ತಿಳ್ಕೊಳ್ಬೇಕು. ಊಟ ನಮಗೆ ಎಷ್ಟು ಹಂಡೆಗಟ್ಟೆ ಮಾಡಲಿಕ್ಕೆ ಇಲ್ಲದೇ ಇರಬಹುದು, ಆದರೆ ನಮಗೆ ಎಷ್ಟು ಬೇಕು ಅಷ್ಟು ಮಾಡ್ತೇವಲ್ಲ. ಆ ಟೈಪ್ ದೇವರ ಬಗ್ಗೆ ಜ್ಞಾನ ಅಗಾಧವಾದದ್ದು, ಆದರೆ ನಮಗೆ ಎಷ್ಟು ತಿಳ್ಕೊಳ್ಳೋದು ಸಾಧ್ಯ ಇದೆ ನಿರ್ವಂತರೇ ತಿಳ್ಕೊಬೇಕಾಗ್ತದೆ. ಕಡಿಮೆ ಮಾಡಿದ್ರೆ ಸಾಧ್ಯ ಇದೆ. ಸ್ವಲ್ಪ 5 ಮೈಸೂರು ಪಡ್ತೀನೋ 4 ಹಾಕಿಬಿಟ್ರೆ ತಾಳೆ ಒಂದು ಕಡಿಮೆ ಆಯಿತು ಅಂತ ಹೋಗ್ತಾರೆ, ಒಂದು ಸ್ವಲ್ಪ ಕಡಿಮೆ ಆಯಿತು ನನಗೆ, ಇನ್ನೊಂದು ಹಾಕಿದ್ರೆ ಚೆನ್ನಾಗಿತ್ತೇನೋ ಅಂತ ಆಗ ಅಲ್ಲಿ ಸ್ವಲ್ಪ ನ್ಯೂನತೆ ಬಂತಾರೆ. ದೇವ್ರ ಬಗ್ಗೆ ಮಾತ್ರ ಸಾಕು ಸಾಕು ತಿಳ್ಕೊಂಡ್ಬಿಡ್ತಾರೆ ಸಾಲ್ವ್. ಇನ್ನೂ ತಿಳ್ಕೊಳ್ಳೋ ಸಾಧ್ಯತೆ ಇದೆ. ನಾನೀಗ ಇನ್ನೂ ಸ್ಪಷ್ಟ ಮಾಡ್ಕೊಳ್ಬೇಕು. ನಾವು ಈ ಮಾತು ಅರ್ಥ ಮಾಡಿಕೊಂಡ್ರೆ ಯಥಾಯೋಗ್ಯ ಸಮಗ್ರವಾದ ಜ್ಞಾನ, ಸಂಶಯಕ್ಕೆ ಎಳೆಯಿಲ್ಲದ ಜ್ಞಾನ, ಅಂತ ಜ್ಞಾನ ಬರೋದು ಯಾರಿಗೆ? ಯೋಗ್ಯವಾದವನು ಮಾತ್ರ, ಬೇರೆಯವರಿಗೆ ಬರೋದಿಲ್ಲ ಅಂತ ಹೇಳಿದ. ಅಸಂಶಯಂ ಸಮಗ್ರಮ್ಮಾಂ ಯಥಾ ಜ್ಞಾಶ್ಚೇತಿ ತಕ್ಷಣು ಅದು ಹೇಳ್ತೇನೆ ಕೇಳು ಅರ್ಜುನ. ಅಂದ್ರೆ ಬ್ರಹ್ಮಸ್ವರೂಪದ ಬಗ್ಗೆ ಯೋಗಿಯಾದವನು ಬ್ರಹ್ಮ ಸಾಕ್ಷಾತ್ಕಾರವನ್ನು ಹೊಂದುತ್ತಾನಲ್ಲ, ಆ ಬಗ್ಗೆ ಮಾಹಿತಿ ಕೊಡ್ತೇನೆ ಕೇಳು ಅಂತ ಹೇಳಿದ್ದಾರೆ. ಶೃಣು, ಅದಕ್ಕೆ ಆಚಾರ್ಯ ಅರ್ಥ ಬರೀತಾರೆ. ಶೃಣು ಬರೀ ಎಲ್ಲರೂ ಶೃಣು ಅಂದ್ರೆ ಕೇಳು ಅಂತ ಅಷ್ಟೇ ಅರ್ಥ ಬರೆದಿದ್ದು ಆಚಾರ್ಯ ಬರೀತಾರೆ. ಅದನ್ನ ರಾಘವೇಂದ್ರ ಸ್ವಾಮಿಗಳು ಸಮಪ್ ಮಾಡ್ತಾರೆ. ಶೃಣು ಅಂದ್ರೆ ಶೃಣು ಅಲ್ಲ, ಶುತ್ವ ಅನುಷ್ಠಾನಂ ಕುರು, ಕೇಳ ಅದರಂತೆ ನಡಕೋ ಅಂತ. ಡಾಕ್ಟರ್ ನನ್ನ ಮಾತು ಕೇಳಯ್ಯ ಅಂತ ಹೇಳ್ತಾರೆ. ಇನ್ನೇನೇ ಹೀಗೆ ಮಾಡೋ ಹಾಗೆ ಮಾಡೋ, ಹೋಗ್ಬಿಟ್ಟ ಬಂದ ಮತ್ತೆ ಒಂದು ಡಾಕ್ಟರ್ ಏನು ಕೆಲಸಕ್ಕೆ ಬರಲಿಲ್ಲ, ಯಾಕೆ ಕೇಳಿದೆ ಏನು ಉದ್ಯೋಗ ಬರಲೇ ಇಲ್ಲ. ನಾನೇನು ಹೇಳಿದ್ ಮೇಲೆ ಕುಡಿದಾಡ ಅಂತ ಹೇಳಿದ್ದೇ ಇಲ್ಲ, ಕುಡಿದಾಡ ಅಂತ ಹೇಳಿದ್ದು ಕೇಳಿದೆ, ಕುಡಿತಾ ಇದ್ದೇನೆ ಹಾಗೆ ಅಂತ ಕೇಳಿದ್ರೆ ಮಾತು ಕೇಳೊಂದು ಕಿವಿಯಿಂದ ಕೇಳುವಲ್ಲ, ಕೇಳಿ ನಡಿ ಅಂತ. ನನ್ನ ಮಾತು ಕೇಳು, ಹೀಗೆ ಮಾಡು. ಆ ಸರಿ ಹೋಗು, ಕೇಳಿ ಶಬ್ದಕ್ಕೆ ಕೇಳಿ ಮಾಡು ಅಂತ ಭಗವದ್ಗೀತೆಯ ಮಾತಿಗೆ ಆಚಾರ್ಯರು ಒಬ್ಬರೇ ಅರ್ಥವನ್ನು ಕೊಟ್ಟಿದ್ದೀವಿ. ಕೇಳು ಕೇಳು ಅಂತ ಹೇಳ್ತಾರೋ, ಕೇಳಿ ಅದರಂತೆ ನಡೆ ಅಂತ ಅರ್ಥ. ಶುತ್ವ ಅನುಷ್ಠಾನಂ ಕುರು, ಆಗ ನಿನಗೆ ಒಳ್ಳೆಯ ಸಿದ್ಧಿ ಬರುತ್ತೆ. ಮುಂದೆ ಕೆಲವು ಮಾತು ಬರುತ್ತೆ. ಅರ್ಜುನ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅರ್ಜುನ ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ ಅಶೇಷತಃ ಯಜ್ಞಾತ್ವ ನೇಹ ಭೂಯಂಗತೆ ಜ್ಞಾತವ್ಯಮವಶಿಷ್ಯತೆ. ಇದು 6ನೇ ಅಧ್ಯಾಯ ಹೇಳಿ ಮುಂದೆ ಹೇಳ್ತಕ್ಕಂಥ ಜ್ಞಾನದ ಮಹತ್ವವನ್ನ ಪರಮಾತ್ಮ ತಾನೇ ತಿಳಿಸ್ತ. ನೋಡು ಅರ್ಜುನ, ಜ್ಞಾನಂ ತೇ ಅಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ ಅಶೇಷತಃ ಯದ್ ಜ್ಞಾತ್ವಾ ನಾ ಇಹ ಭೂಯ ಅನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಅರ್ಜುನ ನಿನ ಹೇಳ್ತೇನೆ ಕೇಳು, ಜ್ಞಾನಂ ತೇಹಂ ಸವಿಜ್ಞಾನಂ ವಕ್ಷ್ಯಾಮಿ, ನಿನಗೆ ಜ್ಞಾನವನ್ನು ಹೇಳ್ತೇನೆ, ವಿಜ್ಞಾನ ಸಮೇತವಾದ ಜ್ಞಾನವನ್ನು ಹೇಳ್ತೇನೆ. ನಿನಗೆ ಜ್ಞಾನ ಮತ್ತು ವಿಜ್ಞಾನ ಎರಡನ್ನೂ ಹೇಳ್ತೇವೆ ಅಂತ ಭಗವಂತ ಹೇಳ್ತಾನೆ. ಇಲ್ಲಿ ಬರೀ ಸಷ್ಟೇ ವಿಜ್ಞಾನ ಕೇಳೋರಿಗೆ ನಾನು ಫಿಲಾಸಫಿ ಮತ್ತು ಸೈನ್ಸ್ ಎರಡೂ ಹೇಳ್ತೇನೆ ಅಂತ ತಿಳ್ಕೊಳ್ಳೋದಾಗ ವಿಜ್ಞಾನ ಕಾಲೇಜ್ ಅಂದ್ರೆ ಸೈನ್ಸ್ ಕಾಲೇಜ್ ಅಂತೇವಲ್ಲ, ಆ ವಿಜ್ಞಾನ ಅಲ್ಲ. ಮತ್ತೆ ಜನ ಕರೆಯೋ ವಿಜ್ಞಾನ ಪದ ಅಲ್ಲ. ಜ್ಞಾನಂ ವಕ್ಷಾಮಿ ವಿಜ್ಞಾನಂ ವಕ್ಷಾಮಿ, ಅಂದರೆ ಜ್ಞಾನವನ್ನು ಹೇಳ್ತೇನೆ ವಿಜ್ಞಾನವನ್ನು ಹೇಳ್ತೇನೆ. ಇದ್ರ ಬಗ್ಗೆ ಆಚಾರ್ಯ ಎಷ್ಟು ವಿವರಣೆಗಳನ್ನು ಕೊಡ್ತಾರೆ. ಜ್ಞಾನಂ ಸಾಧಾರಣ ಪ್ರೋಕ್ತಂ ವಿಶೇಷಂ ವಿಜ್ಞಾನ, ಜ್ಞಾನಂ ಸಾಧಾರಣತಃ ಜ್ಞಾನ. ಉದಾಹರಣೆ ಇದು ಯಾವುದೋ ಇದೆ, ಒಂದು ಡೆಸ್ಕ್ ಇದೆ, ಇದು ವುಡನ್ ಡೆಸ್ಕ್ ಅಂತ ಹೇಳಿದ್ರೆ ಇದು ಜ್ಞಾನ ಆಯ್ತು. ಇದು ಸ್ಟೀಲ್ದಲ್ಲ, ಉಡ್ಡದು, ಇದು ಜ್ಞಾನ ಆಯ್ತು. ಯಾವುದು ಅಂತ ಹೇಳ್ತಾನೆ ಅದು ವಿಜ್ಞಾನ. ಯಾವುದು ಇದು ಸ್ಪೆಸಿಫಿಕ್ ಆಗಿ ಹೇಳ್ತಾನೆ. ಇನ್ನೂ ಹೇಳೋದಾದ್ರೆ ಉಡ್ಡಿನ ಸ್ಟೇಟಸ್ ಎಂಥದ್ದು, ಎಷ್ಟು ದಿವಸ ಆಗಿದೆ, ಹಳೆಯದೋ ಗದ್ದೆಗೆ ತಿಂದೋಗಿದೆಯೋ ಹಸ್ಕೋ, ಅದೆಲ್ಲ ಹೇಳ್ತಾರೆ. ಎಕ್ಸ್ಪರ್ಟ್ ಕಾರ್ಪೆಂಟರ್ ಗೊತ್ತಾಗುತ್ತೆ, ಸಾಮಾನ್ಯರಿಗೆ ಗೊತ್ತಾಗೋದು, ಎಕ್ಸ್ಪರ್ಟ್ ಆಗಿರ್ಬೇಕು. ಉಡ್ಡು ಅಂತ ಅಡ್ರಿಗೆ ಗೊತ್ತಾಗಿರುತ್ತೆ, ಅದು ಜ್ಞಾನ. ಉಡ್ಡು ಅಂತ ಗೊತ್ತಾಗೋದು ಜ್ಞಾನ. ಯಾವ ಕೆಲಸ ಹುಡ್ಡು ಮೊದಲಾದ ಫರ್ದರ್ ಡೀಟೇಲ್ಸ್ ಇದೆಯಲ್ಲ ಅದೆಲ್ಲ ತಿಳ್ಕೋಬೇಕಾದ್ರೆ ವಿಜ್ಞಾನ ಅಂತ ಕರೀತಾರೆ. ಎಲ್ಲಿ ಎಕ್ಸ್ಪರ್ಟ್ ಅಂತ ಕರೀತೇವೋ ಅಲ್ಲಿ ಬರೀ ಜ್ಞಾನ ಇದ್ರೆ ಸಾಲದು, ವಿಶೇಷ ಜ್ಞಾನ ಇದ್ರೆ ಮಾತ್ರ ಸಾಧ್ಯ. ಇವತ್ತು ಡಾಕ್ಟರ್ ಹೌದು, ಸ್ಪೆಷಲಿಸ್ಟ್ ಅಂತೀವಲ್ಲ, ಡಾಕ್ಟರ್ ಬೇರೆ ಸ್ಪೆಷಲಿಸ್ಟ್ ಬೇರೆ ಹೇಳೋ, ಆ ರೀತಿಯಾಗಿ ನಿನಗೆ ಜ್ಞಾನವನ್ನು ಹೇಳ್ತೇನೆ, ವಿಜ್ಞಾನ ಸಮೇತವಾಗಿ ಹೇಳ್ತೇನೆ. ಜ್ಞಾನಂ ದೇಹಂ ಸ ವಿಜ್ಞಾನಂ ಇದಂ ವಚ್ಚಾಮಿ ಅಶೇಷತಃ. ಈ ಕೃಷ್ಣ ಹೇಗಿರ್ಬೇಕು ಲೆಕ್ಕ ಆಯ್ತು, ಇನ್ನು ಎಲ್ಲ ವಿಧವಾದ ಜ್ಞಾನ ವಿಜ್ಞಾನ ನಾನು ನಿನಗೆ ಹೇಳ್ತೇನೆ ಅಂದಮೇಲೆ ಕೃಷ್ಣ ಎಂಥ ಜ್ಞಾನಿಯಾಗಿರಬೇಕು, ಎಂಥ ವಿಜ್ಞಾನಿಯಾಗಿರಬೇಕು. ಇದಂ ವಚ್ಚಾಮಿ ಅಶೇಷತಃ ಯಜ್ಞಾತ್ವ, ಅದನ್ನ ತಿಳ್ಕೊಂಡು ಬಿಟ್ರೆ ನಾಯಿಹ ಭೂಯೋ ಅನ್ಯತೆ ಜ್ಞಾತವ್ಯ ಅವಶಿಷ್ಯತೆ. ಅದರ ಪ್ರಶಂತೆ ನಾನು ಹೇಳೋದನ್ನು ಕೇಳಿಬಿಟ್ರೆ ಭೂಯ ಜ್ಞಾತವ್ಯಂ ಮತ್ತೆ ತಿಳ್ಕೊಳ್ಬೇಕಾದದ್ದು ನಾವಶಿಷ್ಯತೆ ಉಳಿಯೋದೇ ಇಲ್ಲ. ಈ ಹೇಳುವಂತೆ ಕೇಳಿಬಿಟ್ರೆ ಇನ್ನೊಂದು ಕಡೆ ಕೇಳೋ ಭಾಗ ಉಳಿಯೋದೇ ಇಲ್ಲ ಅಂತ ವಿಚಾರ ಹೇಳ್ತೇನೆ ಕೇಳು ಅಂತ ಹೇಳ್ತಾರೆ. ಇದು ಎಷ್ಟು ಇಂಟ್ರೆಸ್ಟಿಂಗ್ ಆಗುತ್ತೆ, ಇದು ಬಂದು ಇನ್ನೊಂದು ಕಡೆ ಹೋಗಬೇಕಾಗಿರ್ರಿ ಅಂತಾರಲ್ಲ ಹಾಕಿ. ಯಜ್ಞಾತ್ವ ನೇಹ ಭೂಯೋನ್ಯತೆ ಜ್ಞಾತವ್ಯಂ ಅವಶಿಷ್ಯತೆ. ಲೋಕದೊಳಗೆ ಎಲ್ಲಿ ನೋಡಿದ್ರು ಕೂಡ ತಿಳ್ಕೊಳ್ತಾ ಹೋಗುತ್ತೆ, ನಮಗೆ ಗೊತ್ತಾಗೋದೇನು ಗೊತ್ತೇ. ನಿಜವಾಗಲೂ ಆಶ್ಚರ್ಯ ಅಂದ್ರೆ ಏನೂ ಗೊತ್ತಿಲ್ಲ ಅವನಿಗೆ, ಏನೂ ಗೊತ್ತಿಲ್ಲ. ತಿಳಿಯಕ್ಕೆ ಶುರು ಮಾಡ್ತಾನೆ. ಆ ತಿಳಿಯಕ್ಕೆ ಹೋದಾಗ ನಮ್ಮ ಮೊದಲು ಬರೋ ಅನುಭವ ಅವನಿಗೆ ಏನು ಗೊತ್ತೇ, ಅಯ್ಯೋ ಎಷ್ಟು ತಿಳ್ಕೊಳ್ಬೇಕಾಗಿದೆ ಅಂತ, ಎಷ್ಟು ತಿಳ್ಕೊಳ್ಬೇಕಾಗಿದೆ. ಒಂದು ಕೋರ್ಸ್ ಮುಗಿಸ್ಬಿಡ್ತಾನೆ, ಆಗ ಅವನಿಗೆ ಗೊತ್ತಾಗತ್ತೆ ತಿಳ್ಕೊಳ್ಬೇಕು ಇನ್ನೂ ಭಾರಿ ಇದೆ ಅಂತ ಗೊತ್ತಾಗುತ್ತ. ಅವ್ನು ಗೊತ್ತಿಲ್ಲದೆ ಇದ್ದವನು ಏನೋ ಗೊತ್ತಿಲ್ಲದವನಿಗೆ ಜ್ಞಾನ ಅದೇನಿಲ್ಲ ಅಂತ ತಿಳ್ಕೊಂಡಿರ್ತಾನೆ. ಓದ್ತಾ ಓದ್ತಾ ಹೋದ್ರೆ ಜ್ಞಾನಕ್ಕೆ ಕೊನೆ ಇಲ್ಲ ಅಂತ ಅನುಭವ ಬರುತ್ತ. ಇದು ಆಗಿ ತಿಳ್ಕೊಂಡ್ರೆ ಮಾತ್ರ ಜ್ಞಾನ ಬಂದಾಗ ಲೆಕ್ಕ. ಎಷ್ಟು ತಿಳ್ಕೊಂಡ್ರು ಕೂಡ ಜ್ಞಾನ ಇನ್ನೂ ದೊಡ್ಡದು ಅಂತ ಗೊತ್ತಾಗುತ್ತಲ್ಲ, ಆಗ ಅವನಿಗೆ ಜ್ಞಾನ ಬಂದಿದೆ ಅಂತ. ಸಮುದ್ರದಲ್ಲಿ ಮುಂದೆ ಹೋಗ್ತಾ 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 ಆಳ ಜಾಸ್ತಿ ಆಗ್ತಾ ಹೋಗುತ್ತೆ. ದಡದಲ್ಲಿ ಒಂದು ಎರಡು ಕಾಲಿಟ್ಟ ಏನು ಅನ್ಸೋದಿಲ್ಲ, ಏ ಸಮುದ್ರ ಇಷ್ಟೇ ಆಳರು ಇನ್ನೊಂದು ಎರಡು ಹೆಜ್ಜೆ ಹೋಗಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದು ಹೋಗೋ ಬಿದ್ದೇ ಬಿಡ್ತಾರೆ, ಇನ್ನು ಮುಂದೆ ಹೋದ್ರೆ ಮೇಗೆ ಬಿಡ್ತಾರೆ. ಆಳ ಮುಂದೆ ಹೋಗ್ತಾ ಹೋಗ್ತಾ ನೀರಿನಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಹೇಗೆ ಆಳ ಜಾಸ್ತಿ ಆಗುತ್ತೋ, ಯಾವುದೇ ಶಾಸ್ತ್ರ ಹೆಚ್ಚೆಚ್ಚು ಓದ್ತಾ ಹೋದಂತೆ ಅದರ ಡೆಪ್ತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ತಂಸಾಚಿಯ ಕಡಿಮೆ ಅಂತ ತಿಳ್ಕೊಬಿಟ್ರೆ ಓದಿಲ್ಲ ಅಂತ, ವಾಪಸ್ ಬರ್ತಿದ್ದಾರೆ ಅಂತ. ಮುಂದಕ್ಕೆ ಹೋಗ್ತಾ ಇಲ್ಲ ಅವನು, ಮರಕಾಲಿದ್ದ ನೀರು ಬರೀ ಪಾದಕ್ಕೆ ಬರುತ್ತೆ ವಾಪಸ್ ಬರ್ತಿದ್ದಾನೆ ಅಂತ ಒಳಗೆ ಹೋಗ್ತಾ ಇಲ್ಲ. ಎಷ್ಟೋ ಸ್ವಲ್ಪ ಜ್ಞಾನ ಅಲ್ಲಿ ಫೇಲಾಗ ತುಂಬಾ ಜನ ಹಂತವನ್ನು ದಾಟೋದೇ ಇಲ್ಲ. ಯಜ್ಞಾತ್ವ ನೇಹ ಭೂಯೋನ್ಯತ್ ದಾತವ್ಯಂ ಅವಶಿಷ್ಯತೆ. ಆದರೆ ಬ್ರಹ್ಮಜ್ಞಾನ ವಿಶಿಷ್ಟವಾದದ್ದು, ಅದ ತಿಳ್ಕೊಂಡ ಮೇಲೆ ಆಳದ ಪರಮಾವಧಿ ಮಟ್ಟ ಮುಟ್ಟಿದಾಗ ಲೆಕ್ಕ. ಆಳದ ತಳ ಸಿಕ್ತು ಅಂತಾರಲ್ಲ ಹಾಕಿ, ತಳ ಸಿಕ್ತು ಅಂದ್ರೆ ಇನ್ನ ಒಳಗೆ ಹೋಗೋದ ಸ್ಥಿತಿ ಇಲ್ಲ, ತಳ ಸಿಕ್ಕಲು ಒಳಗೆ ಹೋಗೋದ ಸ್ಥಿತಿ ಬರೋದಿಲ್ಲ. ಮತ್ತೆ ಯಾವುದೇ ಜ್ಞಾನದ ತಳ ಯಾವುದು ಅಂದ್ರೆ ಪರಮಾತ್ಮ. ಪರಮಾತ್ಮ ತಿಳ್ಕೊಂಡ್ರೆ ಬೇಸ್ ತಿಳ್ಕೊಂಡಾಗ ಲೆಕ್ಕ, ಇಲ್ದ ಹೋದ್ರೆ ಬೇಸ್ ತಿಳ್ಕೊಂಡಾಗಲ್ಲ. ಅದು ಈ ಮಾತು ಅರ್ಥ ಮಾಡ್ಕೊಂಡ್ರೆ ಇವತ್ತೆಲ್ಲ ಎಡಿತಿರೋ ಜ್ಞಾನ ಏನು ಗೊತ್ತಾ, ಬ್ರಹ್ಮಜ್ಞಾನ ಇಲ್ಲೇ ಇಲ್ಲ. ಸೊ ಬೇಸ್ಲೆಸ್ ನಾಲೆಡ್ಜ್ ಅಂತವಲ್ಲ ಹಾಕಿ, ಬೇಸ್ಲೆಸ್ ನಾಲೆಡ್ಜ್ ಅಥವಾ ಯಾರೋ ಅರ್ಥ ಮಾಡ್ತಾರ ಅದರೊಳಗೆ. ಯಾವ ನಾಲೆಡ್ಜ್ಗೆ ಬೇಸ್ ಇಲ್ಲ ಆ ನಾಲೆಡ್ಜ್ ಯೂಸ್ಲೆಸ್ ಆಗುತ್ತೆ. ಯಾವ ಮನೆ ಕಟ್ಟಡಕ್ಕೆ ಫೌಂಡೇಶನ್ ಇಲ್ಲ ಅಲ್ಲಿ ಯಾರೋ ವಾಸ ಮಾಡಕ್ಕೆ ಬರೋದೇ ಇದೆ. ಅದಕ್ಕೆ ಮೊನ್ನೆ ಹೇಳಿದೆ, ಮದ್ರಾಸಿಂದ ಬರ್ತಾ ದೊಡ್ಡ ಕಟ್ಟಡ ತೋರಿಸಿದ್ರು, ಯಾರೋ ಭಾರಿ ದೊಡ್ಡ ಕಟ್ಟಡ ಚಿಕ್ಕಬಾಡಿ ಚೆನ್ನಾಗಿದೆ ಹೇಳಿದರು. ಇಷ್ಟು ಚೆನ್ನಾಗಿದೆ ಕಟ್ಟಡ, ಅವ್ನು ಮಾರ್ಲಕ್ಕೆ ತಯಾರೇ ಇದ್ದಾನೆ, ಯಾರು ತಗೊಳಕ್ಕೆ ಮುಂದೆ ಬರ್ತಾ ಇಲ್ಲ ಅಂತೆ. ಅದು ಹೊರಗಡೆ ಎಲ್ಲ ಫೆಸಿಲಿಟಿ ಯಾರು ಬರ್ತಾ, ಯಾಕೆ ಫೌಂಡೇಶನ್ ವೀಕ್ ಅಂತ ಹೇಳಿದ್ದಾರೆ. ಯಾರು ನಂತರ ಹೋಗಿದ್ರೆ ಗೊತ್ತಿಲ್ಲ ಯಾರು ಮುಂದೆ ಬರ್ತಾನೆ, ಅಲ್ಲಿ ಎಷ್ಟು ತಮಾಷೆ ನೋಡಿ. ಅದು ಅಂತ ಅಟ್ರಾಕ್ಟಿವ್ ಕಟ್ಟಡ ಯಾರು ಬರುತ್ತಾ ಇದೆ, ಅಟ್ರಾಕ್ಷನ್ ಹೊರಗೇನಿಲ್ಲ, ಬೇಸೇ ಇಲ್ಲ ಅದಕ್ಕೆ. ನಮ್ಮ ಹೊರಗೆ ಬರೀ ಸೈನ್ಸ್ ಅಂದ್ರೆ ಅಷ್ಟೇ, ಭಾರಿ ಅಟ್ರಾಕ್ಟಿವ್, ಬೇಸೇ ಇರೋದಿಲ್ಲ. ಆ ಫಿಲಾಸಫಿ ಇದ್ರೆ ಫಾರಂ ಫೌಂಡೇಶನ್, ಅದು ಫಿಲಾಸಫಿ ಇತ್ತು ಅಂತ ಹೇಳಿದ್ರೆ ವಿತ್ ಫೌಂಡೇಶನ್, ನಾಲೆಡ್ಜ್ ವಿತ್ ಫೌಂಡೇಶನ್. ಇವತ್ತರ ಮಿಸ್ಸಿಂಗ್ ಅದೇನೆ, ಎಲ್ಲಾ ನಾಲೆಡ್ಜು ಮಾಡ್ತಾನೆ. ದೊಡ್ಡ ಎಂತೆಂತ ಭ್ರಷ್ಟಾಚಾರ ಮಾಡ್ತಾರೆ, ಐಎಎಸ್ ಅಧಿಕಾರಿಗಳು ಭ್ರಷ್ಟಾಚಾರ ಸಿಕ್ಕಾಕೋತಾರೆ, ದೊಡ್ಡ ಡಾಕ್ಟ್ರು ಭ್ರಷ್ಟಾಚಾರ ಸಿಕ್ಕಾಕೋತಾರೆ. ಮೊನ್ನೆ ಯಾರು ಹೇಳಿದ್ರು, ಪಾಪ ನಾ ಕಣ್ಣಾರ ಬಂಡು ಕಂಡು ಬಂದಿದ್ದು, ಪಾಪ ಹುಡುಗ 30 ವರ್ಷದ ಹುಡುಗ ಚೆನ್ನಾಗಿದ್ದಾನೆ, ನೆಕ್ಸ್ಟ್ ಇಂಜೆಕ್ಷನ್ ಕೊಡಬೇಕಷ್ಟೇ ಅವನಿಗೆ, ಹುಡುಗ 1 ವರ್ಷಕ್ಕೆ ಯಾರು ಮದ್ದಿಂದ ಯಾವುದೋ ಒಂದು ಡಿಸೀಸ್, ಪಾಪ ಅವನಿಗೆ ಸರಿಯಾಗಿ ಆಪ್ಟಿಸಿ ಕೊಡಬೇಕು. ಅವನು ಆ ಜಿಸ್ಟಲ್ಲಿ ಎಂದೂ ಅನ್ನೋದು ಅವತ್ತು ಕೊಡಬೇಕು ನೆಕ್ಸ್ಟ್ ಏನೋ ಕೊಡಬಹುದು ಪಾಪ ಮಲಗಿದ್ದಂತ ಹುಡುಗ ಇವತ್ತು ಹೇಗೆ ಫ್ರೀ ಇದ್ದೇನೆ ಕರ್ಕೊಂಡು ಹೋಗ ಕರ್ಕೊಂಡು ಹೋಗುವಂತೆ ತಂದೆ ಡಾಕ್ಟರ್ ಕರ್ಕೊಂಡೋಗಿದ್ದಾನೆ ಆ ಡಾಕ್ಟರ್ ಹೇಳಿದ ಕಾಂಪೌಂಡರ್ ನೀವು ಕೊಟ್ಬಿಡಯ್ಯ ಅಂತ ಹೇಳಿದ ಕೊಟ್ಟ ಸ್ಮಾರ್ಟ್ ಡೆಕ್ ಸತ್ತ ಹೋಗುತ್ತೆ ಹುಡುಗ ಪಾಪ ತೀರ ಇತ್ತೀಚೆಗೆ ಎಂಥ ಆಶ್ಚರ್ಯ ಇದು ಯಾಕೆ ಯಾವ ತಗೊಂಡಾಗ ಟೆಸ್ಟ್ ಕೊಟ್ಟು ಕೊಡ್ಬೇಕಾಗಿತ್ತು ಹಾಗೆ ಕೊಟ್ಟ ಹೌದಕ್ಕೆ ಇದೇ ಹೆಚ್ಚು ವಾಪಸ್ ತಗೋತು ಸತ್ತೋಗಿದೆ ಸತಿ ಎಷ್ಟು ಓಡಾಡ್ತಾರ ಮನುಷ್ಯ ಪಾಪ ನಾನಾಗಿ ಮಗನ ಕೊಂದು ಬಿಟ್ಟೆ ಅನ್ನೋ ಮಲಗಿದ್ದ ಪಾಪ ಅವನು ಸುಖವಾಗಿ ಮಲಗಿದ್ದ ಎದುರಿಸ್ಕೊಂಡು ಹೋಗಿ ನಾನು ಟಾಯ್ಲೆಟ್ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾನೆ ಪಾಪ ನಾನೇ ಕೊಂದೆ ನಾನೇ ಕೊಂದೆ ಕೊಂದಿದ್ದವರು ಎಷ್ಟು ಕೇರ್ಲೆಸ್ ಲೆಕ್ಕ ಹಾಕಿ ಎಂಥ ಜನ ಇದ್ದಾರೆ ಅಂದ್ರೆ ಡಾಕ್ಟರ್ ಆಗಿದ್ದ ಇನ್ನೊಬ್ಬರು ಜೀವ ಲೆಕ್ಕನೇ ಇಲ್ಲ ಅವರಿಗೆ ಆದ್ರೆ ಹೇಳಬಹುದು ದಯವಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡಬೇಡಿ ಸರ್ ಇಷ್ಟೇ ಮಗನ ಕೊಂದೆದ್ದು ಎಚ್ಚರಿಕೆ ಇಲ್ಲ ದಯವಿಟ್ಟು ಕಂಪ್ಲೇಂಟ್ ಕೊಡಬೇಡಿ ನಾ ಕೆಲಸ ಹೋಗಿಬಿಡುತ್ತೆ ಆಮೇಲೆ ಇವ್ರ ಬಗ್ಗೆ ಅನುಕಂಪ ಅಲ್ಲ ತನ್ನ ಬಗ್ಗೆ ಯೋಚನೆ ಅಷ್ಟೇ ಎಂಥ ಜನ ಇರಬೇಕು ಲೆಕ್ಕ ಹಾಕಿ ಇನ್ಫ್ಯಾಕ್ಟ್ ಅವ್ರು ಇದೇನ್ ಮಾಡಬೇಕು ಆ ರೀತಿ ಹೇಳೋದಾದ ಕೆಲಸದಲ್ಲಿ ಹೆದರಬಾರ್ದು ಅವ್ರಿಗೆ ಇಟ್ಕೋತೀರಿ ಇಟ್ಕೋ ನಾ ಇರೋದಲ್ಲ ಇನ್ಮೇಲೆ ನಾ ತಪ್ಪಾಗಿದೆ ಅಂತ ಹೇಳಬೇಕು ನಾ ಕೆಲಸ ಹೋಗುತ್ತೆ ಕಂಪ್ಲೇಂಟ್ ಮಾತ್ರ ಕೊಡಬೇಡಿ ಎಂಥ ಮೂರ್ಖರು ಯಾತಕ್ಕೆ ಹೇಳಿದ್ದೆ ನಾಲೆಡ್ಜ್ ಇದೆ ಅದು ದೇಶ ಇಲ್ಲ ಇವತ್ತು ಎಂತೆಂಥ ವ್ಯಾಪಾರಿ ಇರ್ತಾರೆ ಎಷ್ಟು ಮೋಸ ಮಾಡ್ತಾನೆ ಇವತ್ತು ಯಾವ ಪದಾರ್ಥ ತಗೊಂಡ್ರು ಕರಿಗಳ ಆಯುಷ ಯಾಕೆ ಗೊತ್ತೇನು ಕಡಿಮೆ ಆಯುಷ್ಯ ತುಂಬಾ ಕಡಿಮೆ ಆಗಲಿಕ್ಕೆ ಕಾರಣ ಶುದ್ಧ ಆಹಾರ ಸಿಗೋದೇ ಇಲ್ಲ ಎಲ್ಲರೂ ಮಿಸ್ ಮಾಡಕ್ಕೆ ಶುರು ಮಾಡಿ ಪ್ರತಿಯೊಂದನ್ನು ಮಿಸ್ ಮಾಡಕ್ಕೆ ಶುರು ಮಾಡಿ ಅತ್ಯಂತ ಆರೋಗ್ಯ ಹೇಗಿರುತ್ತೆ ಪಾಪ ಆಯುಷ್ಯ ಕಡಿಮೆ ಆಗಿಬಿಡುತ್ತೆ ಇಮಿಡಿಯೇಟ್ ಬೇರೆ ಊರಲ್ಲಿ ಆರೋಗ್ಯ ಆಹಾರದಿಂದ ಆರೋಗ್ಯ ಕೆಟ್ಟವರೇ ಇಲ್ಲ ಶುದ್ಧ ಆಹಾರ ಸಿಗ್ತಾ ಇದ್ದ ಕಾಲ ಇವತ್ತು ಎಷ್ಟು ಶುದ್ಧ ತಗೊಂಡ್ರೆ ಅವ್ರು ಯಾವುದೋ ಮಿಸ್ ಆಗಿರುತ್ತೆ ಕೆಮಿಕಲ್ಸ್ ಆದ್ರೂ ಮಿಸ್ ಆಗಿರುತ್ತೆ ಕೊನೆ ಪಡೆ ಸ್ಲೋ ಪಾಯ್ಸೆಂಟ್ ಆಫ್ ವರ್ಕ್ ಮಾಡೋದು ಈ ಮಾತು ಅರ್ಥ ಮಾಡಿಕೊಂಡ್ರೆ ಜ್ಞಾನ ಬಂತ ಹೊರತು ವಿಜ್ಞಾನ ಇಲ್ಲೇ ಇಲ್ಲ ಅವರೊಳಗೆ ಅಂದ್ರೆ ತಾತ್ವಿಕವಾದ ಭದ್ರತೆ ಇಲ್ಲ ಇದು ನಮಗೆ ಗೊತ್ತಾದ್ರೆ ನಾವು ವಿಜ್ಞಾನ ಯಾವುದೇ ಜ್ಞಾನ ವಿಕಾರ ಪಡ್ಕೊಂಡಿರಿ ಏನು ಗೊತ್ತಿಲ್ಲ ತತ್ವಜ್ಞಾನ ಒಂದೇ ಗೊತ್ತಿದೆ ನೋ ಪ್ರಾಬ್ಲಮ್ ಅವನು ಬದುಕೇ ಬಿಡ್ತಾನೆ ಇನ್ನು ವಿಜ್ಞಾನ ಗೊತ್ತಿದೆ ಒಂದೊಂದು ವಿಷಯ ಗೊತ್ತಿದೆ ಪ್ಲಸ್ ತತ್ವಜ್ಞಾನ ಗೊತ್ತಿದೆ ಅವನು ಸೇಫ್ ತತ್ವಜ್ಞಾನ ಒಂದು ಗೊತ್ತಿತ್ತು ಅಂದ್ರೆ ಬರೀ ಕೂಲಿ ಮಾಡಿದ್ರೆ ನಂಬರ್ ಒನ್ ಕೂಲಿ ಆಗ್ತಾನೆ ಇಹ ಪರ ಎರಡು ಮಾಡಿಬಿಡ್ತಾನೆ ಬರಿ ಕೂಲಿಯಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಬೀದಿ ಕಸ ಗುಡಿಸಿ ಭಕ್ಷಕ್ಕೆ ಹೋಗಬಹುದು ತತ್ವಜ್ಞಾನಿಯಾಗಿದ್ರೆ ಇಲ್ಲದೆ ಹೋದ್ರೆ ರಾಜನಾಗಿ ತಮಸ್ಸಿಗೆ ಹೋಗಿ ನರಕಕ್ಕೆ ಹೋಗ್ತಾನೆ ಉದ್ಧಾರ ಆಗೋ ಸಂಭವನೇ ಇಲ್ಲ ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಇವತ್ತು ಎಲ್ಲಿ ತಪ್ಪಿದೆ ಹಾಗಾಗಿ ವಿಚಾರಗೋಷ್ಠಿ ಮಾಡ್ತಾನೇ ಇರ್ತಾರೆ ಇವತ್ತಿನ ಶಿಕ್ಷಣ ಯಾವ ಕಡೆ ಹೊರಟಿದೆ ಏನು ಪರಿಹಾರ ಆಗ ಪರಿಹಾರ ಇಷ್ಟೇ ಇದು ದುಡ್ಡು ಬೀಟಿಂಗ್ ಮತ್ತು ದುಡ್ಡು ಖರ್ಚಾಗುತ್ತೆ ಅಷ್ಟೇ ಇನ್ನೇನಾಗೋದಿಲ್ಲ ಆ ಸೆಮಿನಾರಿಗೆ ಒಂದು 2-3 ಲಕ್ಷ ದುಡ್ಡು ಖರ್ಚಾಗುತ್ತೆ ಹೊರತು ಇನ್ನೇನು ಪ್ರಯೋಜನ ಇಲ್ಲವೇ ಇಲ್ಲ ಹೇಗೆ ಬಂದಿರೋರಿಗೆ ತತ್ವಜ್ಞಾನ ಇರೋದಲ್ಲ ಪಾಪ ಅವರಿಗೇನು ಗೊತ್ತಾಗಬೇಕು ಇದು ನಿಜವಾಗಲೂ ಭಗವದ್ಗೀತೆ ಓದಿದರೆ ಯಾವುದೇ ಜ್ಞಾನದ ಮೂಲಭೂತವಾದ ತಳಹದಿ ತತ್ವಜ್ಞಾನ ತಳ ಬಿಟ್ಟಿದ ಮೇಲೆ ಜ್ಞಾನಕ್ಕೆ ಮಹತ್ವ ಬರುತ್ತೆ ತಳ ಬಿಟ್ಟಿದ ಮೇಲೆ ಜ್ಞಾನಕ್ಕೆ ಮಹತ್ವ ಬರುತ್ತೆ ಅಂತ ತಳ ಸಾಕ್ಷಾತ್ ಭಗವಂತನಾಗಿದ್ದಾನೆ ಬ್ರಹ್ಮಜ್ಞಾನವಾಗಬೇಕು ಅದನ್ನು ಹೇಳ್ತೇವೆ ಕೇಳು ಅರ್ಜುನ ಅಂತ ಭಗವಂತ ಒತ್ತಿ ಹೇಳುತ್ತಾರೆ ಈ ಅಧ್ಯಾಯದಲ್ಲಿ ಅಲ್ಲೇ ಮುಂದೆ ಗೊತ್ತಾಗುತ್ತೆ ನಮಗೆ ಜ್ಞಾನದ ಭಾಗ ಯಾವುದು ವಿಜ್ಞಾನದ ಭಾಗ ಯಾವುದು ಎಲ್ಲ ಅನಲೈಸ್ ಮಾಡಿ ಹೇಳುತ್ತಾರೆ ಈ ಭಾಗವೆಲ್ಲ ಜ್ಞಾನ ಹೇಳುತ್ತೆ ಈ ಭಾಗ ವಿಜ್ಞಾನ ಹೇಳುತ್ತೆ ಎಂಬುದನ್ನು ಮಧ್ವಾಚಾರ್ಯರು ಸ್ಪಷ್ಟವಾಗಿ ನಿರೂಪಣೆ ಮಾಡುತ್ತಾರೆ ಅದನ್ನು ಗೂಪಿ ಅದನ್ನೇ ಕೇಳ್ಕೋವಾದ್ರಿಂದ ನಮಗೇನೇ ಪ್ರಶ್ನೆ ಬಂದರೆ ಕಷ್ಟ ಉತ್ತರ ಸಿಗುತ್ತೆ ಈ ಅಧ್ಯಾಯದೊಳಗೆ ತುಂಬಾ ವಿಷಯಗಳ ಬಗ್ಗೆ ಮುಂದಿನ ಮಾತು ನೋಡಿ ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ ಯತತಾವತಿ ಸಿದ್ಧಾನಾಂ ಕಶ್ಚಿನ್ ನಾಂ ವ್ಯಕ್ತಿ ತತ್ವತಃ ಇದು ಅಪೂರ್ವವಾದ ಮತ್ತೊಂದು ಶ್ಲೋಕ ನಮ್ಮ ಎಲ್ಲಾ ಪ್ರಶ್ನೆಗೆ ಉತ್ತರ ಇನ್ನೊಂದು ಉತ್ತರ ಕೊಡ್ತಕ್ಕಂಥ ಶ್ಲೋಕ ಇದು ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ ಯತತಾವತಿ ಸಿದ್ಧಾನಾಂ ಕಶ್ಚಿನ್ ನಾಂ ವ್ಯಕ್ತಿ ತತ್ವತಃ ಮನುಷ್ಯಾಣಾಂ ಸಹಸ್ರೇಶು ಎಲ್ಲೋ ಸಾವಿರ ಸಾವಿರ ಮನುಷ್ಯರಲ್ಲಿ ಕಶ್ಚಿತ್ ಒಬ್ಬ ಸಿದ್ಧಯೇ ಯತತಿ ಮೋಕ್ಷಕ್ಕೆ ಪ್ರಯತ್ನ ಪಡ್ತಾರೆ ಎಷ್ಟು ಆಶ್ಚರ್ಯ ಅಂದ್ರೆ ಎಷ್ಟೋ ಜನಗಳಲ್ಲಿ ಸಾವಿರ ಸಾವಿರ ಜನಗಳಲ್ಲಿ ಎಲ್ಲೋ ಒಬ್ಬ ತತ್ವಜ್ಞಾನಕ್ಕೆ ಪ್ರಯತ್ನ ಪಡ್ತಾನಂತೆ ಯತತಾಪತಿ ಸಿದ್ಧಾನ ಅಂತ ಪ್ರಯತ್ನ ಮಾಡ್ತಕ್ಕಂಥ ಜನಗಳಲ್ಲಿ ಎಲ್ಲೋ ಕೆಲವರು ಮಾತ್ರ ಯಶಸ್ವಿಯಾಗ್ತಾರಂತೆ ಅವರಲ್ಲೂ ಕೂಡ ಕಶ್ಚಿನ್ ನಾನು ವ್ಯಕ್ತಿ ತತ್ವತಃ ಸರಿಯಾಗಿ ತಿಳ್ಕೊಳ್ಳೋರು ಮಾತ್ರ ಅದೇ ಕಡಿಮೆ ಜನಗಳು ಅಂತ ಹೇಳುತ್ತಾರೆ ಅಲ್ಲಿ ಸಾವಿರ ಬಹುವಚನ ಹೋಗಿ ಕಶ್ಚಿತ್ ಏಕವಚನ ಆಯ್ತು ಎಲ್ಲೋ ಸಾವಿರ ಸಾವಿರ ಜನರ ಮಧ್ಯೆ ಒಬ್ಬ ಪೂರ್ತಿ ಸಕ್ಸಸ್ಫುಲ್ ಆಗ್ತಾನೆ ನಮ್ಗೆ ಈಗ ಅರ್ಥ ಆಗುತ್ತೆ ಎಲ್ಲ ವೇದಾಂತಕ್ಕೆ ಯಾಕೆ ಬರೋದಿಲ್ಲ ತತ್ವಜ್ಞಾನ ಯಾಕೆ ಕೇಳೋದಿಲ್ಲ ಅಂತ ಕೇಳಿದ್ರೆ ಈ ಪಾಪೆ ಅಂತದ್ದು ಎಲ್ಲರೂ ಹಾಕ್ತಾರೋ ಪಾಪೆ ಅಲ್ಲ IAS ಆ ದೊಡ್ಡ ಕೋರ್ಸ್ ಎಷ್ಟು ಜನ ಸೇರ್ತಾರೆ ಅದಕ್ಕೆ ಇನ್ನು ಎಷ್ಟು ಜನ ಕೆಲವರಿಗೆ ಸಾಧ್ಯನೇ ಇಲ್ಲ ಬುದ್ಧಿ ಇಲ್ಲ ಕೆಲವರಿಗೆ ಅದು ಬೇಕಾದ ವೆಚ್ಚ ಮಾಡೋ ಶಕ್ತಿ ಇಲ್ಲ ಎರಡೆರಡು ರೀತಿಯಲ್ಲಿ ಹಿಂದೆ ಬಿಡುತ್ತಾರ ಇವತ್ತು ಒಳ್ಳೆ ಕೋರ್ಸ್ ಅದು ಮಾತ್ರಕ್ಕೇನೆ ಎಲ್ಲರೂ ಸೇರ್ತಾರೆ ಅಂತೇನಿಲ್ಲ ಅದಕ್ಕೆ ಅರ್ಹತೆ ಬೇಕು ಕೆಪಾಸಿಟಿ ಬೇಕು ಇಂಟ್ರೆಸ್ಟ್ ಬೇಕು ಜೊತೆಗೆ ಇಲ್ಲವರು ಮಾಡೋಕ್ಕೆ ಸಾಧ್ಯ ಇಲ್ಲ ಬ್ರಹ್ಮಜ್ಞಾನ ತುಂಬಾ ದೊಡ್ಡದು ಇಷ್ಟು ಶ್ರೇಷ್ಠ ಅದು ತಿಳ್ಕೊಳ್ಳೋ ಬೇರೆ ತಿಳ್ಕೊಳ್ಳೋ ಸಂಭವನೇ ಇಲ್ಲ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತೀರಲ್ಲ ಯಾಕೆ ಪ್ರಯತ್ನ ಪಡೋದಿಲ್ಲ ಅಂದ್ರೆ ಅದೇ ಸ್ವಾರಸ್ಯ ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ ಸಾವಿರ ಸಾವಿರ ಜನಗಳ ಮಧ್ಯೆ ಎಲ್ಲೋ ಒಬ್ಬ ಪ್ರಯತ್ನ ಪಡ್ತಾರೆ. ಇವತ್ತು ನಾವು ಕೇಳ್ತಿರೋದು ಎಷ್ಟೊತ್ತು, ಇಲ್ಲಿ ನಮ್ಮ ಜನದಲ್ಲಿ ಎಷ್ಟು ಜನ ಇದ್ದಾರೆ, ಭಗವದ್ಗೀತೆ ವಿಷಯ ಎಷ್ಟು ಜನ ಗೊತ್ತಿದೆ, ಮಹಾಭಾರತಕ್ಕೆ ಎಷ್ಟು ಜನ ಗೊತ್ತಿದೆ, ಇಡೀ ಜಗತ್ತಿನ ಒಟ್ಟು ಜನಸಂಖ್ಯೆಯೊಳಗೆ ತತ್ವಜ್ಞಾನದ ಆಸಕ್ತಿ ಎಷ್ಟು ಜನಕ್ಕಿದೆ? ಮನೆಯಲ್ಲೇ ಯಾರು ಇರೋದಿಲ್ಲ. ಮನೆ ತತ್ವಜ್ಞಾನ ಅಂದ್ರೆ ನಕ್ಕು ಬಿಡ್ತಾರೆ, ಅದು ತಮಾಷೆ. ಇಷ್ಟವಲ್ಲ ಹಾಳಾಗೋಗಲಿ, ಅಸಡ್ಡೆ ಬೇರೆ ಜೊತೆಗೆ ಅಸಡ್ಡೆ. ಇವತ್ತು ಎಂಬಿ ಎಸ್ ಒತ್ತನೆ ನಗೋದಿಲ್ಲ, ಇಂಜಿನಿಯರಿಂಗ್ ಒತ್ತನೆ ನಗೋದಿಲ್ಲ, ಕಂಪ್ಯೂಟರ್ ಒತ್ತನೆ ನಗೋದಿಲ್ಲ, ಫಿಲಾಸಫಿ ಒತ್ತನೆ ತಾತ ನಕ್ಕು ಬಿಡ್ತಾರೆ ಇಮಿಡಿಯೇಟ್. ಏನು ಆಶ್ಚರ್ಯ ಅಂದ್ರೆ ಅಷ್ಟು ಹೋಪ್ಲೆಸ್ ಅಂತ ತಿಳ್ಕೊಂಡು ಜನ ಇದ್ದಾರೆ. ಇದು ತಮಾಷೆ ಅಂತ ಕೇಳಿದೆ. ಫೌಂಡೇಶನ್ ಯಾಕ್ರಿ ಅಂತ ಕೇಳಿದ್ರೆ ಹಾಗೂ ಹಾಕಿ, ಫೌಂಡೇಶನ್ ಹಾಕ್ತೀರಾ ನಮ್ಮನ್ನು ಅಭ್ಯಾಸನ ಇಲ್ಲ ಅಂತ ತಿಳ್ಕೊಂಡ್ರೆ ಹಾಗೂ ಹಾಕಿ, ಡೈರೆಕ್ಟ್ ಕಟ್ಟಿಬಿಡೋದೇನೆ. ಫೌಂಡೇಶನ್ ಕಾಣಬಲ್ಲ ಮನೆಯಲ್ಲಿ ಅದ್ಯಾಕೆ ಹಾಕ್ಬೇಕು ಅಂತ, ಯಾರಿಗೆ ಕಾಣಬಲ್ಲ ಫೌಂಡೇಶನ್ ಅದ್ನಾಕೆ ಹಾಕ್ಬೇಕು, ಇವೆಲ್ಲ ಕಾಣುತ್ತೆ. ಎಂತ ಹುಚ್ಚ, ಫಿಲಾಸಫಿ ಕಣ್ಣಿಗೆ ಕಾಣೋದಿಲ್ಲ, ಬಟ್ ಎಲ್ಲದನ್ನು ಹಿಡಿಯೋದು, ಅದು ಎಲ್ಲದಕ್ಕೂ ಭದ್ರವಾದ ಆಸರ ಕೊಡೋದು ಅದನ್ನು. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಿಜವಾದ ಅರ್ಥದೊಳಗೆ ಮನುಷ್ಯಾನಾಂ ಸಹಸ್ರೇಶು ಕಶ್ಚಿದ್ಯತತೆ ಸಿದ್ಧಯೇ. ಇವತ್ತು ಯೋಚನೆ ಮಾಡಿ, ಪ್ರೈಮರಿ ಸ್ಕೂಲ್ ಎಷ್ಟು ಜನ ಇರ್ತಾರೆ, ಇವ್ರು ಡಿಗ್ರಿಗೆ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಕಡಿಮೆ ಇರ್ತಾರೆ ಅಷ್ಟರೊಳಗೇನೆ, ಮತ್ತು ಪಿ ಜಿ ಕ್ಲಾಸ್ ಎಷ್ಟು ಜನ ಬರ್ತಾರೆ, ಪಿ ಎಚ್ ಡಿ ಎಷ್ಟು ಜನ ಮಾಡ್ತಾರೆ, ಸರ್ದರ ಪೋಸ್ಟ್ ಗ್ರೇಸ್ ಡಾಕ್ಟರ್ ಎಷ್ಟು ಜನ ಮಾಡ್ತಾರೆ, ಎಲ್ಲ ರೆಡಿಗೊಳ್ತಾ ಬರುತ್ತದ. ಅದನ್ನೆಲ್ಲ ಮೀರಿ ತತ್ವಜ್ಞಾನ ಇರೋದ್ರಿಂದ ಜನರ ಸಂಖ್ಯೆ ಕಡಿಮೆ ಆಗೇ ಆಗುತ್ತೆ. ಇದು ಸಹಜವಾಗಿ ಅರ್ಥ ಮಾಡಿಕೊಳ್ಳೋ ವಿಷಯ. ಅದು ಯಾವ ಕೋರ್ಸ್ ದೊಡ್ಡದಾಗುತ್ತೋ ಅದು ಸೇರೋ ಜನ ಕಡಿಮೆ ಆಗ್ತಾರೆ, ಅದು ಇಂಪಾರ್ಟೆಂಟ್. ತುಂಬಾ ದೊಡ್ಡ ಕೋರ್ಸ್ಗೆ ತುಂಬಾ ಕಡಿಮೆ ಇರ್ತದೆ, ಹೆಚ್ಚಿನ ಇರೋದೇ ಇಲ್ಲ. ಯಾಕೆ? ಡಿಫಿಕಲ್ಟ್ ಆಗಿರೋದೇ ಕಾರಣ. ಎವರೇಜ್ ಎಷ್ಟು ಜನ ಆಗ್ತಾರೆ, ಅಥವಾ ಎಷ್ಟು ಜನ ಕೊಡ್ತಾರೆ, ಇಡೀ ದೇಶ ಕೋಟಿ ಕೋಟಿ ಜನಸಂಖ್ಯೆಯಲ್ಲಿ ಒಂದು 100 ಜನ ಕೂಡ ಬರೋಕ್ಕೆ ಸಾಧ್ಯವಾಗೋದೇ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಭಗವದ್ಗೀತೆ ಬೆಟ್ಟ ಎತ್ತೋದಕ್ಕಿಂತ ಶಾಸ್ತ್ರಾಧ್ಯಯನ ಕಷ್ಟ, ಬ್ರಹ್ಮಜ್ಞಾನ ಕಷ್ಟ. ಅದಕ್ಕೊಂದು ಪದ್ಧತಿ ಇದೆ, ಬ್ರಹ್ಮಜ್ಞಾನ ವಯೋಜನಗಳು ಇದ್ದಾರೆ, ಇದರಿಂದ ಹೊರಡುತ್ತಾ ಅದೇನು ಬಿಡಿ ಬ್ರಹ್ಮವಿದ್ಯಾನ ಬಂದು ಬಿಡುತ್ತೆ ಅಂತ ಹೇಳ್ತಾರೆ. ಬ್ರಹ್ಮವಿದ್ಯೆ ಕಷ್ಟ, ಇದು ಸುಲಭ ಅಂತ. ಅದೇನು ಬ್ರಹ್ಮವಿದ್ಯಾನ ಅಂತ ಪದ ಇಡಿ ಅನ್ನೋದು, ಬ್ರಹ್ಮವಿದ್ಯೆ ತುಂಬಾ ಕಷ್ಟಪಡಬೇಕು ಅಂತ ಅರ್ಥ. ಆ ದೃಷ್ಟಿಯಲ್ಲಿ ಬ್ರಹ್ಮವಿದ್ಯೆಗೆ ಪ್ರಯತ್ನ ಪಡೋ ಜನಗಳ ಸಂಖ್ಯೆನೇ ಕಡಿಮೆ. ಎಷ್ಟೋ ಜನ ಇದು ಫಸ್ಟ್ ಕ್ಲಾಸ್ ಇರುತ್ತೆ ಸಾಮಾನ್ಯ, ಎಷ್ಟೋ ಜನ ಸರ್ಕಾರಿ ಟ್ರೈ ಕೂಡ ಮಾಡೋದಿಲ್ಲ, ಅವರು ಮಿನಿಮಮ್ 4 ಟ್ರೈ ಮಾಡ್ತಿರ್ತಾರೆ. ಅವ್ರು 30 ಬಂದ್ಬಿಟ್ಟು ಇನ್ನು 5 ಬಂದ್ರೆ ಸಾಕು, ಆ ಥರ ಯೋಚನೆ ಮಾಡ್ತಿರ್ತಾರೆ. ಜಾಸ್ತಿ ಯೋಚನೆ ಮಾಡೋದಿಲ್ಲ ಅವರು. 6 ಬರುತ್ತೆ ಸ್ವಲ್ಪ ಬೆಸ್ಟ್ ಹೋಗ್ಬೋದು, ಒಂದು ಎಕ್ಸ್ಟ್ರಾ ಆಗಲಿಕ್ಕೆ ಅವನಿಗೆ, ಅವ್ನ ಕೆಪಾಸಿಟಿನೇ ಇರ್ತದೆ. ಪಾಪ ಫಸ್ಟ್ ಕ್ಲಾಸ್ ನಕ್ಕ ಬಿಡ್ತಾನೆ, ನನ್ನ ನೆನವರು ಫಸ್ಟ್ ಕ್ಲಾಸ್ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತಾರೆ. ಇನ್ನು ಕೆಲವರು ಫಸ್ಟ್ ಕ್ಲಾಸ್ ರಕ್ಕದ ಕೂತಿರ್ತಾನೆ, ರ್ಯಾಂಕ್ ಬರಲ್ಲ ಅಂತ ಅವನು ಟ್ರೆಂಡ್ ನೋಡಿ. ಫಸ್ಟ್ ಕ್ಲಾಸ್ ಬಂದಿದೆ ರ್ಯಾಂಕ್ ಬದಲು ತೊಡ್ತಾ ಇರ್ತಾನೆ, ಸೆಕೆಂಡ್ ರ್ಯಾಂಕ್ ಬಂದಿದೆ ಫಸ್ಟ್ ರ್ಯಾಂಕ್ ಬಂದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಇವನು ಕರೆಕ್ಟ್ ಆಗಿ ಅಟೆಂಡ್ ಪಾಸ್ ಆಗಿಬಿಟ್ಟು 35 ತೊಗೊಂಡು ಊರಿಗೆ ಸೀಟ್ ಕೊಟ್ಬಿಡ್ತಾನೆ, ಅದು ಕರೆಯುವ ಪಾಸ್ ಆಗಿಬಿಟ್ಟೆ. ಅಂದ್ರೆ ಟ್ರೆಂಡ್ ಹೇಗಿದೆ ಇದು, ಒಂದು ತಮಾಷೆ, ಫೈಟ್ ಪ್ಲೇಜರ್ ಇನ್ ಇಟ್, ಅದರಲ್ಲಿ ಆನಂದ ಪಡ್ತಾನ ಇದು ಅಷ್ಟೇ, ಅದರಲ್ಲಿ ಆನಂದ ಪಡ್ತಾನೆ. ಇದು ಜನ ನಮಗೆ ಭೌತಿಕ ಆನಂದದೊಳಗೆ ಹೊತ್ತು ಮಗ್ನರಾದ ಜನಗಳಿಗೆ ಅದರಲ್ಲೇ ಖುಷಿ ಪಡೋ ಪ್ರವೃತ್ತಿ ಬಂದ್ರೆ ಮುಂದೆ ಹೋಗೋದು ಎಲ್ಲಿಂದ ಬಂತು? ಈ ತಮಾಷೆ ಏನು ಗೊತ್ತಾ, ಮನುಷ್ಯರಲ್ಲೇ ಸಾವಿರಕ್ಕೂ ಪ್ರಯತ್ನ ಪಡ್ತಾರೆ ಅಂದ್ರೆ ಪ್ರಾಣಿಗಳ ಗತಿಯಾಗಿರ್ಲಿಕ್ಕೆ, ಮನುಷ್ಯರೊಳಗೆ ಎಂಥವನಾಗೋದಾದ್ರೆ ಉಳಿದವರ ಗತಿ ಏನಾಗಬೇಕು? ಬ್ರಹ್ಮಜ್ಞಾನದ ಎತ್ತರ ತುಂಬಾ ದೊಡ್ಡ. ಮನುಷ್ಯಾನಾಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮತಿ ಸಿದ್ಧಾನಾಂ. ಇನ್ನು ಪ್ರಯತ್ನ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಪ್ರಯತ್ನ ಮಾಡೋರೊಳಗೆ ಎಷ್ಟೆಲ್ಲ ಸಕ್ಸಸ್ಫುಲ್ ಆಗ್ತಾರೆ ರಿಸಲ್ಟ್ ಗೊತ್ತಲ್ಲ. ಪಿ ಯು ಸಿ ಎಸ್ ಎಲ್ ಸಿಗೇ 50% ಆಡೋದು ಕಷ್ಟ ಇದೆ. ಪಿ ಯು ಸಿ ಎಸ್ ಎಸ್ ಎಲ್ ಸಿಗೇ ಅದು ಕಾಪಿ ಹೊಡೆದು ಎಲ್ಲ ವ್ಯವಸ್ಥೆಗಳು ಮಾಡಿ ಕೆನೆಗೆ ಎಲ್ಲ ಮುಗಿಸಿ ಕಣೆ ಬಂತು. ಇನ್ನು ಸರಿಯಾಗಿ ಕೊಟ್ಟು ಇನ್ನೆಷ್ಟು ಜನ ಕಡಿಮೆ ಆಗ್ತದೆ ಲೆಕ್ಕವೇ ಇಲ್ಲ. ಎಷ್ಟೋ 50% ಕಾಲದಲ್ಲಿ ಏನೇನೋ ಆಗ್ತಾರೆ, ತಾವು ವಿಚಾರ ಬೇರೆ. ಪಾಪ ಸರಿಯಾಗಿ ತಪ್ಪಿದ್ದಾರೆ ಇಲ್ಲ ಅಂತಲ್ಲ, ಅದರಲ್ಲೂ ಮತ್ತೆ ಮೋಸಗಳು. ಎಷ್ಟು ಜನ ಬರ್ತಾರೆ ಅದರಲ್ಲಿ ಸಕ್ಸಸ್, ಎಷ್ಟು ಜನ ಬರ್ತಾರೆ ಅದರಲ್ಲಿ ರ್ಯಾಂಕ್, ಎಷ್ಟು ಜನ ಬರ್ತಾರೆ ಅದಕ್ಕೆ ಯಥತಾಗದು ಸಿದ್ಧಾನಾಂ ಕಶ್ಚಿನ್ನಾಮ್ಯತಿ ತತ್ವತಃ. ಇವತ್ತು ಎಸ್ ಎಲ್ ಸಿ ಮುಗಿದ ಮೇಲೆ ಎಸ್ ಎಲ್ ಸಿ ಯಾವುದೇ ಸಬ್ಜೆಕ್ಟ್ ಅನ್ನು ಹೇಳ್ತೇನೆ ಅಂತ ಎಷ್ಟು ಜನ ಸಿಗ್ತಾರೆ ಇವತ್ತು ಎಸ್ ಎಮ್ಗೆ? ಕೆಲವರು ಕೇಳಿಬೇಕಾರ ಗುರುಮಾರಾಯ, ನಾ ಪಾಸಾಲಿಗೆ ಎಷ್ಟು ಬೇಕು ಅಷ್ಟೇ ನೋಡ್ಕೊಂಡಿದ್ದೆ ಅಂತ ಹೇಳ್ತಾ. ನಾವು ಸೆಕೆಂಡ್ ಕ್ಲಾಸ್ ಬಂದವನು ಕೇಳಿ ಅಷ್ಟೇ, ಫಸ್ಟ್ ಕ್ಲಾಸ್ ಬಂದ ಎಷ್ಟೋ ಜನ ಕೇಳಿ, ಇಲ್ಲ ಇಲ್ಲ ನನ್ನ ನಕ್ಕು ಹೋಗ್ಕೊಂಡಿದ್ದು ಬಂತು ಫಸ್ಟ್ ಕ್ಲಾಸ್ ಹೋಗ್ತು ಅಂತ ಹೇಳಿ, ಓದ್ಕೊಂಡಿದ್ದ ಪುಂಡಕ್ಕೆ ಬಂತು ಆಯಿತು, ಸೆಕೆಂಡ್ ಕ್ಲಾಸ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಫಸ್ಟ್ ಕ್ಲಾಸ್ ಯಾಕೆ ಸರಿಯಾಗಿ ಬಂತು ಮುಂದೆ ಹೋಗ್ಬಿಟ್ಟೆ ಅಷ್ಟೇ. ಪಾಠ ಮಾಡ್ತೀಯಾ ನಕ್ಕು ಬಿಡ್ತಾನೆ ಸಾಧ್ಯನೇ ಇಲ್ಲ. ಅದನ್ನು ಸ್ವಾಧೀನ ಮಾಡಬೇಡಿ. ಎಸ್ ಎಲ್ ಸಿ ಆದರೆ ಎಸ್ ಎಲ್ ಸಿ ಎಷ್ಟೇ ಪಾಠ ಮಾಡಬಲ್ಲ, ಪಿ ಯು ಸಿ ಆದರೆ ಎಷ್ಟೇ ಪಿ ಯು ಸಿ ಪಾಠ ಮಾಡಬಲ್ಲ, ಭಾರಿ ಕಷ್ಟ. ಅಂದ್ರೆ ಥರೋನೋ ಮಾಸ್ಟ್ರಿ ಬಂದಿಲ್ಲ ಅದರೊಳಗೆ, ಅದನ್ನೇ ಭಗವಂತ ಹೇಳಿದ್ರು. ಬ್ರಹ್ಮಜ್ಞಾನದೊಳಗೆ ಮಾಸ್ಟ್ರಿ ಎಷ್ಟು ಜನಕ್ಕೆ ಬರುತ್ತೆ? ಬ್ರಹ್ಮರುದ್ರಾದಿ ದೇವತೆಗಳನ್ನು ಬಿಟ್ಟರೆ ಸಾಮಾನ್ಯರಿಗೆ ಬರುತ್ತಾ? ಸಾಧ್ಯವೇ ಇಲ್ಲ. ಆ ದೃಷ್ಟಿಯಲ್ಲಿ ಮನುಷ್ಯಾನಾಂ ಸಹಸ್ರೇಶು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮತಿ ಸಿದ್ಧಾನಾಂ ಕಶ್ಚಿನ್ನಾಂ ವೇತಿ ತತ್ವತಃ. ತತ್ವಜ್ಞಾನ ಓದೋರಿಗೆ ಒಂದು ದೃಷ್ಟಿ ಗೊತ್ತಿರಬೇಕು. ನಮ್ಮ ತಮ್ಮಂತೆ ತುಂಬಾ ಜನ ಓದ್ತಾ ಇಲ್ಲ, ಅದು ಎಷ್ಟರ ಇರಬೇಕು ಅವರಿಗೆ, ಎಷ್ಟರ ಅನುಕೂಲ ಇರೋದು ಗೊತ್ತೇನು? ಯಾಕೆ ಓದ್ತಾ ಇಲ್ಲ ಭಗವಂತ ಹೇಳ್ತಾರೆ, ಅದು ಕಷ್ಟ ಓದ್ತಾ ಇಲ್ಲ. ಅದಕ್ಕೆ ನಾವೇನು ಮಾಡ್ತೇವೆ? ತುಂಬಾ ಏಕಾಶಿ ಉಪವಾಸ ಮಾಡೋದಿಲ್ಲ, ನಾವೇ ಮಾಡಿ ಸಾಯ್ಬೇಕು ಅಂತ ಬಿಟ್ಬಿಡ್ತೇವೆ. ಬರೀ ನಾವೇ ಮಾಡಿ ಸಾಯ್ಬೇಕು, ಅನ್ಕೋಬೇಡಿ, ಅವರೆಲ್ಲ ಮರದ ಉಪರ ನಮ್ಮ ಮಟ್ಟಿಗೆ ನಾವು ಉದ್ಧಾರ ಆಗೋಣ. ಉದ್ಧಾರೇ ಆತ್ಮನಾತ್ಮಾನ, ನಮ್ಮ ಮಟ್ಟಿಗೆ ನಾವು ಉದ್ಧಾರ ಆಗಬೇಕೆ ಹೊರತು ಜನಗಳನ್ನು ನೋಡ ಮಾಡಬಲ್ಲವಲ್ಲ ಕೂಡ. ಜನಗಳನ್ನು ನೋಡು ಮಾಡೋ ಕೆಲಸ ಅಲ್ಲ, ನಮ್ಮ ಉದ್ಧಾರಕ್ಕೋಸ್ಕರ ಮಾಡೋ ಕೆಲಸ. ಆದ್ರಿಂದ ಇಲ್ಲಿ ಮೆಜಾರಿಟಿ ನೋಡೋದಾಗಲಿ, ಇಲ್ಲಿ ಶಾಸ್ತ್ರ ಓದಿದ್ರೆ ಎಷ್ಟು ಜನ ಓದ್ತಾರೆ ಅದೆಲ್ಲ ಕೇಳೋದಕ್ಕೆ ಹೋಗ್ಬಾರ್ದು. ಶಾಸ್ತ್ರ ಓದೋದಕ್ಕೆ ಓದ್ಬೇಕು ಅಷ್ಟೇ ಹೊರತು ಎಷ್ಟೇ ಓದ್ತಾರೆ ತಲೆಯಲ್ಲಿ ಹಾಕೊಳ್ಳೋಕೆ ಹೋಗ್ಬಾರ್ದು. ಅದು ಖಂಡಿತ ನಮ್ಮ ಕರ್ತವ್ಯ ಆಗಬಾರ್ದು. ಈ ಭಾವನೆ ಬಂತು ಅಂದ್ರೆ ತುಂಬಾ ಜನ ಬಿಡಕ್ಕೆ ಒಂದು ಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಏನು ಹೇಳ್ತೀರಿ, ಯಾರು ಓದೋದೇ ಇಲ್ಲ, ಏನು ಡಿಮ್ಯಾಂಡೇ ಇಲ್ಲ ಅದಕ್ಕೆ. ನೋ ಪ್ರಾಸ್ಪೆಕ್ಟ್ಸ್ ಅಂತ ಹೇಳ್ತಾರಲ್ಲ, ಹಾಕಿ ಇವನು ಪ್ರಾಸ್ಪೆಕ್ಟ್ ಲೆಕ್ಕ ಅಲ್ಲ, ಡಿಮ್ಯಾಂಡ್ ಲೆಕ್ಕ ಅಲ್ಲ, ಸಂಖ್ಯೆ ಲೆಕ್ಕ ಅಲ್ಲ, ಏನೇನು ಲೆಕ್ಕ ಅಲ್ಲ. ಅದು ದೊಡ್ಡ ಕೋರ್ಸು, ನಾವು ವಿಶ್ವ ಪ್ರಯತ್ನ ಮಾಡಿ ಓದಬೇಕಷ್ಟೆ. ಬ್ರಹ್ಮಜ್ಞಾನ ಸಂಪಾದನೆ ಮಾಡಲೇಬೇಕು. ಅಥಾತೋ ಬ್ರಹ್ಮ ಜಿಜ್ಞಾಸ, ಬ್ರಹ್ಮಸೂತ್ರದ ಮೊದಲ ಸೂತ್ರವೇ ಬ್ರಹ್ಮ ಜಿಜ್ಞಾಸೆಗೆ ವಿಶ್ವ ಪ್ರಯತ್ನ ಮಾಡಬೇಕು. ಮನುಷ್ಯಾನಾಂ ಸಹಸ್ರೇಶು ಕಶ್ಚಿತ್ ಯತತಿ, ಸಹಸ್ರೇಶು ಅಂತ ಪದ ಹಾಕಿದ್ದಾರೆ. ಸಹಸ್ರೇ ಅಂತ ಹೇಳಲಿಲ್ಲ, ಸಾವಿರದಲ್ಲಿ ಒಬ್ಬ ಅಲ್ಲ, ಸಾವಿರ ಸಾವಿರಗಳಲ್ಲಿ ಒಬ್ಬ ಅಂತ. ಸಾವಿರ ಸಾವಿರಗಳಲ್ಲಿ ಒಬ್ಬ ಅವರು ಪ್ರಯತ್ನ ಮಾಡ್ತಾರೆ, ಅಂತಹ ಸಾವಿರ ಸಾವಿರದಲ್ಲಿ ಒಬ್ಬ ಯಶಸ್ವಿ ಆಗ್ತಾರೆ, ಅಂತಹ ಸಾವಿರ ಸಾವಿರದಲ್ಲಿ ಒಬ್ಬ ಪರ್ಫೆಕ್ಟ್ ಆಗಿ ತಿಳ್ಕೊಂಡಿರ್ತಾರೆ. ಇಷ್ಟು ಬ್ರಹ್ಮಜ್ಞಾನದ ವಿಷಯ ಇರೋದ್ರಿಂದ ಅರ್ಜುನ ತುಂಬ, ಇದು ಅರ್ಜುನ ಏನ್ ಪ್ರಶ್ನೆ ಕೇಳಿದ್ದ, ಅದಕ್ಕೆ ಉತ್ತರ ಇರುವನು. ಅಲ್ಲ ಕೃಷ್ಣ, ನಾ ಯುದ್ಧ ಮಾಡೋಕ್ಕೂ ನನಗೆ ಹೇಳ್ತೀಯಲ್ಲ, ಇವರೆಲ್ಲ ಯಾಕೆ ಮಾಡ್ಕೊ ಮಾಡೋದಿಲ್ಲ ಆಗಿದ್ರೆ, ಇವರೆಲ್ಲ ಕೂಡ ಯುದ್ಧ ನನಗೆ ನನಗೇನೋ ಕರುಣೆ ಬಂತು, ಈಗ ನನಗೇನೋ ಕರುಣೆ ಬಂತು, ಇವ್ರು ಯಾಕೆ ಬಂದಿಲ್ಲ ಅಂತ ನೀವು ಕೇಳಬಹುದು ಕೃಷ್ಣ. ಆದರೆ ಅವರೆಲ್ಲ ತಿಳುವಳಿಕೆ ಇಲ್ಲದವರು. ಯದ್ಯತ್ತೇತೇನ ಪಶ್ಯಂತಿ ಲೋಹೋಪಹತ ಚೇತಸ ಕಥಂ ನ ಜ್ಞೇಯಮಸ್ಮಾಭಿ ಪಾಪಾವಸ್ಮಾನ್ ನಿವರ್ತಿತು. ಇವರೆಲ್ಲ ಕೂಡ ಯುದ್ಧ ಮಾಡಲು ಹೊರಟಿದ್ದಾರೆ, ಮಹಾಪಾಪಿಗಳು. ಆದರೆ ನಾನು ತಿಳಿದವರು, ನಾನ್ಯಾಕೆ ಯುದ್ಧ ಮಾಡಬೇಕು ಅಂತ ಅರ್ಜುನ ಕೇಳಿರ್ತಾನೆ. ಅದನ್ನೇ ಭಗವಂತ ಹೇಳುತ್ತಾನೆ. ಆದ್ದರಿಂದ ಕೆಲವು ಏನೋ ಮಾಡ್ತಾರೆ ಅಂತ ಎಲ್ಲರೂ ಮಾಡಬೇಕಾಗಿಲ್ಲ. ಒಳ್ಳೆಯದನ್ನು ಯಾರು ಮಾಡಲಿ ಬಿಡಲಿ, ನಾವು ಮಾಡಲೇಬೇಕು. ಕೆಟ್ಟದನ್ನು ಎಷ್ಟರ ಬೇಕಾದರೂ ಮಾಡಲಿ, ನಾವು ಮಾಡಲಿಕ್ಕೆ ಹೋಗಬಾರ್ದು. ಕೆಟ್ಟದನ್ನು ಮಾಡೋ ಜನಗಳ ಸಂಖ್ಯೆ ಜಾಸ್ತಿ, ಅದು ನಮಗೆ ಮಾಡಲಾಗಬಾರದು. ಒಳ್ಳೆಯದನ್ನು ಮಾಡೋ ಜನಗಳ ಸಂಖ್ಯೆ ಕಡಿಮೆ, ಅದನ್ನು ಮಾಡಲಾಗಲೇಬೇಕು. ಆದ್ದರಿಂದ ಅರ್ಜುನ, ಜನಸಂಖ್ಯೆಯನ್ನು ನೋಡಿಕೊಳ್ಳೋ ಕೆಲಸ ಅಲ್ಲ. ಮನುಷ್ಯಾನಾಂ ಸಹಸ್ರೇಶು ಕಶ್ಚಿದ್ಯತತೆ ಸಿದ್ಧಯೇ. ಅಲ್ಲಿ ನೋಡಿ, 18 ಅಕ್ಷರಗಳ ಸೇನೆ ಇದೆ, 18 ಅಕ್ಷರಗಳ ಸೇನೆ ಇದೆ. ಗೀತೆ ಎಷ್ಟರ ಕೇಳ್ತಿರೋದೀಗ, ಹೊರ ಕೇಳಿದ್ರೆ ಅರ್ಜುನ ಒಬ್ಬನೇನೆ, ಅರ್ಜುನ ಒಬ್ಬನೇ. ಇನ್ನು ಹನುಮಂತ ದಿವಸರಿ ಗೀತೆ ಗೊತ್ತೇ ಇದೆ, ಇನ್ನು ಕೆಲವು ಯೋಗಿಗಳು ಕಿವಿ ಬಿಡ್ತಾ ಇದೆ ಅಂತ ಅಷ್ಟೇ. ಹುಡುಗರು ಏನು ಘೋಷೆ ಕೂಡ ಮಾಡ್ತಾ ಇಲ್ಲ. ಅದೇ ಎಕ್ಸಾಂಪಲ್, ಒಬ್ಬ 18 ಅಕ್ಷರಗಳ ಸೈನ್ಯದೊಳಗೆ ಒಬ್ಬ ಅರ್ಜುನಿಗೆ ಬಂದ ಜಾಗ್ರತೆ, ಯೋಗ ಸೈನಿಕರು ಬರಲಿಲ್ಲ, ದುರ್ಯೋಧನ ಅಂತವರು ಬರಲಿಲ್ಲ, ಭೀಷ್ಮರ ಅಂತವರು ಬರಲಿಲ್ಲ ಆ ಕಾಲಕ್ಕೆ ಅಂದ ಮೇಲೆ ಎಷ್ಟು ಕಷ್ಟ ಜ್ಞಾನದ ಮಾರ್ಗ ಇದು. ಮನುಷ್ಯಾನಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ, ಯತತಾಮತಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಸಿದ್ಧಿ ಅನ್ನೋ ಪದ ಇದೆ. ಸಿದ್ಧಿ ಅಂದ್ರೆ ಕಂಪ್ಲೀಷನ್ ಅಂತ. ಕೋರ್ಸ್ ಮುಗಿಸ್ಬೇಕು, ಪ್ರಯತ್ನ ಮಾಡೋದು ಬೇರೆ, ಮುಗಿಸೋದು ಬೇರೆ. ಪ್ರಯತ್ನ ಮಾಡಿದವರಲ್ಲಿ ಮುಗಿಸೋದು ಎಷ್ಟು ಜನ, ಮುಗಿಸಿದವರೊಳಗೆ ಸರಿಯಾಗಿ ಮುಗಿಸೋರು ಎಷ್ಟು ಜನ. ಈ ದೃಷ್ಟಿಯಿಂದ ಅದರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಜ್ಞಾನದ ಮಾರ್ಗ ಕಠಿಣ. ಇನ್ನೂ ಸ್ವಲ್ಪ ಲೋಕದಲ್ಲಿ ವಿಚಾರ ಮಾಡಿದರೆ, ಅಕ್ಕಿ ಬೆಳೆ ಮನೆಯಲ್ಲಿ ಎಷ್ಟೋ ಜನ ತರಕಾರಿ ಮನೆ ಮುಂದೆ ಮಾರಕ್ಕೆ ಬರ್ತದೆ, ಗಾಡಿಯಲ್ಲಿ ತಳ್ಕೊಂಡ್ಬಿಡ್ತಾರೆ. ಸ್ಟೀಲ್ ಪಾತ್ರೆನ ತಳ್ಕೊಂಡು ಬರ್ತಾರೆ, ಬಂಗಾರ ಪಾತ್ರೆ ತಳ್ಕೊಂಡ್ಬರ್ತಾರೆ. ಒಂದು ಹುಡುಕಿದ್ದು ಅವನು ಒಯ್ದು ಅವನೇ ಅವನು ಹೊರಗೆ ಹೋಗ್ಬಿಡ್ತಾರೆ. ಆ ಕಡೆ ಬಂಗಾರ ಪಾತ್ರೆ ಯಾರು ತಳ್ಕೊಂಡ್ಬರೋದಿಲ್ಲ. ಸ್ಟೀಲ್ ಪಾತ್ರೆ ಹಿತ್ತಾಳೆ ಪಾತ್ರೆ ತರ ಹಾಗೆ ಬಂಗಾರ ಪಾತ್ರೆ ತರೋದಿಲ್ಲ. ಅದಕ್ಕೆ ಹೋಗ್ಬಿಟ್ಟು ಅಂಗಡಿಗೆ ಹೋಗೋ ಕೊರತು ನಾವು ಬೀಜಲ್ಲಿ ಸಿಗೋದಿಲ್ಲ. ಸಿಕ್ಕರೋ ಬಂಗಾರ ಅಲ್ಲ, ಅಂಗಡಿಗೆ ಹೋಗ್ಬೇಕು. ಅಂಗಡಿಯಲ್ಲಿ ಹೊರಗೆ ಸುಳ್ಳೋ ಬಿಡೋದಿಲ್ಲ. ಮೊದಲು ಅವಳು ಫುಲ್ ಕಾವಲುಗಾರ ಹಾಕಿರ್ತಾರೆ, ಅವಳ ಟೈಟ್ ಮುಖ ನೋಡೋ ಗೊತ್ತಾಗುತ್ತೆ ಅಂಗಡಿ ಅವ್ರ ಕೆರೆಂಟ್ಗೆಲ್ಲ ಅಂತ ಹೇಳ್ತಾರೆ. ಹೋಗ್ಬಿಡು ಬಳ ಬಿಡೋದಿಲ್ಲ ಅವರು. ಎಷ್ಟೋ ಸತ್ತೆ ವಜ್ರ ಬಂದ ವ್ಯಾಪಾರ ಮಾಡೋಕ್ಕೆ ಒಂದು 1% ಅವರಿಗೆ ಬಿಡೋದಿಲ್ಲ ಫಸ್ಟ್. ಈ ಮಧ್ಯೆ ಅರ್ಧ ಪಿಸ್ತೂಲ್ ತೆಗೆದಾಡ್ತಿದ್ದವಳಿಂದ ನಾವೇ ಕೆಪಾಸಿಟಿ ಪ್ರಶ್ನೆ ಇದೆ, ಮೆಂಟಾಲಿಟಿ ಪ್ರಶ್ನೆ ಇದೆ. ಕೆಪಾಸಿಟಿ ಇಲ್ಲದೆ ಅವರು ಉಪಯೋಗ ಇಲ್ಲ, ಅವ್ರು ಬ್ಯಾಡ್ ಮೆಂಟಾಲಿಟಿದ್ರು ಪ್ರಯೋಜನ ಇದೆ. ಅದು ತೋರಿಸ್ಬೇಕಾದ್ರೆ ಅವನು ಪ್ರಾಮಾಣಿಕ ಗಿರಾಕಿ ಅವ್ನು ತಗೊಂಡೋಗಿ ತಗೊಳ್ತಾನೆ, ದುಡ್ಡು ಸರಿಯಾಗಿ ಕೊಡ್ತಾನೆ, ಎಲ್ಲ ಜ್ಞಾನ ಇದ್ರೆ ಮಾತ್ರ ತೋರಿಸ್ತಾರೆ. ಬಂಗಾರದ ವ್ಯಾಪಾರ ಇಷ್ಟಾದ್ರು ಬಂಗಾರ ತೆಗೆಯೋರು ಕಡಿಮೆನಾ? ಎಷ್ಟು ಡಿಮ್ಯಾಂಡ್ ಇದೆ ಅವರಿಗೆ, ಇಷ್ಟಾದ್ರೂ ಡಿಮ್ಯಾಂಡ್ ಇದೆ. ಆ ವ್ಯಾಪಾರ ತರಕಾರಿ ವ್ಯಾಪಾರ ಜೀವನ ಪೂರ್ತಿ ಮಾಡಿದ್ರು ಕೂಡ ಅದು ಒಂದಿಷ್ಟು ವ್ಯಾಪಾರ ಆಗೋದಿಲ್ಲ. ಬಂಗಾರ ಒಂದೇ ದಿವಸ ಹೆಂಗಿನೇಶ್ವರಿ ಬರೋ ವ್ಯಾಪಾರ ಅದನ್ನು ಆಯುಷ್ಯ ಪೂರ್ತಿ ಮಾಡಿದ್ರೆ ಬರೋದಿಲ್ಲ. ಅಷ್ಟು ಕಡಿಮೆ ಜನ ಬಂದು ಬರೋ ವ್ಯಾಲ್ಯೂ ವ್ಯಾಲ್ಯೂನೇ. ಆದ್ರಿಂದ ಸುವರ್ಣ, ಸುವರ್ಣ ಅಂದ್ರೆ ಚಿನ್ನ, ಸುವರ್ಣ ಅಂದ್ರೆ ಶಾಸ್ತ್ರ. ಸೊ ಸುವರ್ಣ ಕೊಳ್ಳೋ ಜನ ಹೇಗೆ ಕಡಿಮೆನೋ, ಶಾಸ್ತ್ರಾಧ್ಯಯನ ಮಾಡೋರ ಸಂಖ್ಯೆ ಯಾವಾಗಲೂ ಕಡಿಮೆನೆ. ಆದ್ದರಿಂದ ನಾವು ಜನಗಳ ಸಂಖ್ಯೆಯನ್ನು ನೋಡಿ ನಮ್ಮ ಒಂದು ಬೇಕು ಬೇಡಗಳನ್ನ ತೀರ್ಮಾನ ಮಾಡಕ್ಕೆ ಹೋಗಬೇಕಾಗಿಲ್ಲ ಅಂತ ಭಗವಂತ ವಿಶ್ಲೇಷಣೆ ಮಾಡ್ತಾ ಇದ್ದ. ಮನುಷ್ಯಾನಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ, ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಮೇತ್ತಿ ತತ್ವತಃ. ಇದೇ ಮಾತನ್ನ ಭಾಗವತ ಪುರಾಣದಲ್ಲಿ ನಾವು ಕೇಳುತ್ತೇವೆ. ವೃತ್ರಾಸುರ ಸಾಯ್ತಾ ಇದ್ದಾರೆ, ಇಂದ್ರದೇವರು ವಜ್ರಾಯುಧವನ್ನು ಹೊಡೆದಿದ್ದಾರೆ, ಅವನು ಸಾಯ್ತಾ ಇದ್ದಾರೆ. ಆಗ ಅವನು ದೇವರು ಸ್ತೋತ್ರ ಮಾಡ್ತಾ ಇದ್ದಾನೆ. ಅಹಂ ಹರೇ ತವ ಪಾದಾನುಮೂಲ ದಾಸಾನು ದಾಸ ಭವಿತಾಸ್ತಿ ಭೂಯ. ಪರಮಾತ್ಮ, ಪ್ರತಿ ಜನ್ಮದಲ್ಲೂ ನಾನು ನಿನ್ನ ದಾಸನಾಗಬೇಕು, ಹಾಗೆ ಮಾಡು ಅಂತ ಹೇಳ್ತಾ ಇದ್ದಾರೆ. ವೈಶ್ಯರಾಜ ಪ್ರಶ್ನೆ ಕೇಳ್ತಾನೆ, ಏನು ಆಶ್ಚರ್ಯ ಶುಕಾಚಾರ್ಯರೇ, ಅವನೊಬ್ಬ ರಾಕ್ಷಸ ಅಂತ ಹೇಳ್ತೀರಿ, ಲೋಕ ಕಂಟಕ ಅಂತ ಹೇಳ್ತೀರಿ, ಸಾಯ್ತಾ ಇದ್ದಾನೆ, ಭರತನಂಥ ರಾಜ ಸಾಯ್ಬೇಕಾದ್ರೆ ಏನ ಕೊಡಕ ಅಂದ್ಬಿಟ್ಟ, ನಾರಾಯಣ ಅನ್ನಕ್ಕಾಗಲಿಲ್ಲ, ಇವನೊಬ್ಬ ರಾಕ್ಷಸ ಅಂತ ಹೇಳ್ತೀರಿ, ಅವನು ಸಾಯ್ತಾ ಇದ್ದಾನೆ, ಅಹಂ ಹರೇ ನಾರಾಯಣ ಅಂತ ಸಾಯ್ತಾನಲ್ಲ, ನಿನ್ನ ಜನ್ಮದಲ್ಲೂ ಕೂಡ ನಿನ್ನ ದಾಸಾನು ದಾಸರಾಗಬೇಕು ನಾನು ಅಂತ ಪ್ರಾರ್ಥನೆ ಮಾಡಿದನಲ್ಲ, ಇದೇನು ಆಶ್ಚರ್ಯ ಅಂತ ಬಯಸಿದ್ರೆ ಅದಕ್ಕೆ ಹೇಳ್ತಾರೆ. ಮುಕ್ತಾನಾಮತಿ ಸಿದ್ಧಾನಾಂ ನಾರಾಯಣ ಪರಾಯಣ ಸುದುರ್ಲಭ ಪ್ರಶಾಂತಾತ್ಮ ಕೋಟಿಶ್ವಪಿ ಮಹಾಮತೆ. ಅಲ್ಲಿಯ ಶೋಕ ಹೇಳ್ತಾರೆ, ಮುಕ್ತಾನಾಮತಿ ಮುಕ್ತನಾದನು ಕೂಡ ಮುಕ್ತರಲ್ಲೂ ಕೂಡ ಹರಿರೇವ ಪರಹ ಹರಿರೇವ ಗುರು ಅಂತ ಹೇಳಿ ಬ್ರಹ್ಮದೇವರಂತಿರುವ ಜನರ ಸಂಖ್ಯೆ ಕಡಿಮೆ ಅಂತ ಹೇಳ್ತೀರಿ ನೀವು. ಅಂತ ಹೊತ್ತಿನೊಳಗೆ ಈ ವೃತ್ರಾಸುರ ಪರಮ ಪಾಪಿಷ್ಟ ದೈವ ದ್ರೋಹಿ ಇಂಥವನ್ನ ಹರಿಸ್ಮರಣೆ ಹೇಗೆ ಮಾಡಿದ ಅಂತ ಕೇಳ್ತಾನೆ. ನಮ್ಗೀಗ ಅರ್ಥ ಆಗ ಅಷ್ಟು ದುರ್ಲಭವಾದಂತಹ ಬ್ರಹ್ಮಜ್ಞಾನ ವೃತ್ರಾಸುರಂತ ಪಾಪಿಷ್ಟ ಯಾತಕ್ಕೆ ಅಂತ ಒಂದು ಕೇಳಿದಾಗ ಅವ್ರು ಹೇಳ್ತಾರೆ, ಅವನು ಬರೀ ವೃತ್ರಾಸುರನಲ್ಲ, ಹಿಂದಿನ ಜನ್ಮದಲ್ಲಿ ಚಿತ್ರಕೇತು ಅಂತ ಒಬ್ಬ ರಾಜನಾಗಿದ್ದ, ಮುಂದೆ ವಿದ್ಯಾಧರ ಚಕ್ರವರ್ತಿಯಾದ, ಸ್ವರೂಪದ ತುಂಬಾ ಒಳ್ಳೆಯವನು, ಅವನಿಗೆ ಶಾಪ ಬಂದಿದ್ದು ಅದಕ್ಕೆ ರಾಕ್ಷಸನಾಗಿದ್ದನೆ ಹೊರತು ಬರೀ ರಾಕ್ಷಸರು ಯಾವ ಕಾಲಕ್ಕೂ ಬರ್ತಿರಲಿಲ್ಲ ಅಂತ ಹೇಳಿ, ಬರೀ ರಾಕ್ಷಸ ಅಲ್ಲ ಅವನು ಅಂತ ಹೇಳಿ ಅವನ ಬ್ಯಾಕ್ಗ್ರೌಂಡ್ ಎಲ್ಲ ಹೇಳ್ತಾ ಇದ್ದ. ಇದು ನಮ್ಗೆ ಅರ್ಥವಾದ್ರೆ ಎಲ್ಲೆಲ್ಲಿ ನಾವು ಕೆಟ್ಟವರಲ್ಲಿ ಭಾರಿ ಒಳ್ಳೆತನವನ್ನು ಕಾಣ್ತೇವೋ ಆ ಕೆಟ್ಟತನ ನ್ಯಾಚುರಲ್ ಅಲ್ಲ, ಅದು ಯಾವುದೋ ಕಾರಣಕ್ಕೆ ಬಂದಿದ್ದಷ್ಟೇ. ಒಳ್ಳೆಯತನ ಬಹಳ ಸಮಪಟ್ಟು ಸಾಧಿತವಾದಂತಹ ವಿಚಾರ, ಯಾವುದೋ ಕಾರಣಕ್ಕೆ ದಾರಿ ತಪ್ಪಿರ್ತಾನಷ್ಟೇ.